ನರೂಪಮಸ್ಯೇಹ ತತೋಕ ಲಭ್ಯತೆ ನಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಯಥಾಸ್ಥಿತಃ ತಥಾನುಪಲಭ್ಯತೆ ಅನಾಂತಾದಿರ್ವಿಷ್ಣು. ಅದೆಲ್ಲ ಆಯಿತು. ನಿಷೇಧಶ್ಚ ವಿಮರ್ಶ ಏವ ಏನ ಬರತ್ತೆ ಬರತ್ತೆ, ಇನ್ನು ಬಂದಿಲ್ಲ, ಅದಿನ್ನು ಬರತ್ತೆ ಬರತ್ತೆ. ಛೇದಶ್ಚ ವಿಮರ್ಶ ಏವ ತತಶ್ಚ ತಸ್ಯೈವ ಅಬಂಧಕತ್ವಂ ಅಬಂಧಕಂ ಭವತಿ. ಈ ಅಶ್ವತ್ಥವೃಕ್ಷವನ್ನು ಛೇದನ ಮಾಡಬೇಕು ಅಂದರೆ ಏನು ಅಂದರೆ ವಿಮರ್ಶೆ ಮಾಡಬೇಕು ಅಂತ ಅರ್ಥ. ತತಶ್ಚ ತಸ್ಯೈವ ಅಬಂಧಕಂ ಭವತಿ. ಯಾರು ಬ್ರಹ್ಮಜಿಜ್ಞಾಸೆಯನ್ನು ಮಾಡ್ತಾರೆ, ಇದ್ಯಾವುದೀಗ ನಮಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಸ್ಪಷ್ಟ ಅರ್ಥ ಆದ ಲೆಕ್ಕ ಇಲ್ಲ. ಏನದು ಜಗದ್ವೃಕ್ಷ ಅಂತ ಹೇಳಿದರು, ಅದಕ್ಕೆ ಮೂಲ ಯಾವುದು? ವಿಷ್ಣು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಮೂಲ ಹೇಗೆ ಜಿಜ್ಞಾಸೆ ಮಾಡ್ತಾರೆ ಫಸ್ಟು, ಮೂಲವನ್ನು ಹುಡುಕಿದ್ರೆ ಎಲ್ಲ ಬಂದಂತೆ ಲೆಕ್ಕ. ಎಷ್ಟೇ ನೀವು ಸೆಕೆಂಡರಿ ಕಾಜ್ ಹುಡುಕಿದ್ರು ಕೂಡ ಅದು ಫೈನಲ್ ಅಲ್ಲ. ಪ್ರೈಮರಿ ಕಾಜ್ ಗೊತ್ತಾದರೆ ವಿಷಯ ಗೊತ್ತಾದ. ಸೊ ಜನ್ಮಾದ್ಯಶ್ಯ ಯತಃ, ಎಲ್ಲದಕ್ಕೂ ಜನ್ಮಾದಿ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನಾದರೆ ಅವನ ಜಿಜ್ಞಾಸೆ ಮಾಡೋದೇ ಬಹಳ ಮುಖ್ಯವಾದ ವಿಷಯ. ಮುಖ್ಯ ಕಾರಣ ಯಾರು? ಸಾವಿರಾರು ಜನ ಬಡಿಸೋರು ಇರ್ತಾರೆ, ಯಜಮಾನ ಒಬ್ಬನೇ. ಗೊತ್ತಾಯ್ತಾ? ಎಷ್ಟು ಜನ ಕೇಳೋದಕ್ಕಿಂತ ನಮಗೆ ಬಡಿಸೋನ ಹೆಸರು ಹೇಳೋದಿಲ್ಲ. ಏನು ಹೇಳ್ತಾರೆ ಆಮೇಲೆ? ಮೂರನೇ ಹೆಸರು ಬಡಿಸೋನ ಹೆಸರು ಹೇಳೋದಿಲ್ಲ. ಅದಕ್ಕೆ ದೇವರ ಹೆಸರು ಹೇಳಬೇಕು ಹೊರತು ಮತ್ತೊಬ್ಬರ ಹೆಸರನ್ನು ಹೇಳೋದಿಲ್ಲ. ಅದೇ ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ವಿಮರ್ಶ್ಯ, ಬಡಿಸ್ತಾ ಯೋಚನೆ ಮಾಡ್ತಾ ಇದೆಲ್ಲ ಯಾರು ಮಾಡಿಸಿರೋದು ಅಂತ ಯೋಚನೆ, ಅದೇ ವಿಮರ್ಶ್ಯ. ಗೊತ್ತಾಯ್ತಾ? ಇಷ್ಟೆಲ್ಲ ಮಾಡಿಸಿದಾರಲ್ಲ, ಯಾರು ಮಾಡಿಸಿರಬೇಕು, ಯಾತಕ್ಕೆ ಮಾಡಿಸಿದ್ದಾರೆ, ಎಷ್ಟು ಅನುಗ್ರಹ ಮಾಡಿದ್ದಾರೆ, ಯಾರು ಕೇಳಿದ್ರ ಏನೂ ಇಲ್ಲ, ಯೋಚನೆ ಮಾಡ್ತಾ ಹೋದಂತೆ. ಒಂದು ಊಟ ಹಾಕಿದವ್ರ ಬಗ್ಗೆ ಜಿಜ್ಞಾಸೆ ಮಾಡ್ತಾನೆ, ಒಂದು ಊಟ ಫುಲ್ ಮೀಲ್ಸ್ ಹಾಕಿಬಿಟ್ರೆ ಏನು ಮಾಡ್ತಾನೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಕಲ್ಪಕಲ್ಪಗಳಲ್ಲಿ ವಿಶ್ವಜೀವರಿಗೆ ಅನ್ನ ಕಲ್ಪಕರು ನೀನೆರಡು ಭ್ರಾಂತಿಯಿಂದ, ಪ್ರತಿ ಕ್ಷಣದಲ್ಲೂ ನನ್ನನ್ನು ಕಾಪಾಡೋದು ಪರಮಾತ್ಮ ಅಂದಮೇಲೆ ಯೋಚನೆ ಮಾಡಬೇಕಿಲ್ಲ. ನಾವೀಗ ಯಾರು ನಮ್ಮನ್ನು ಕಾಪಾಡ್ತಿರೋದು, ಯಾರು ಎಲ್ಲ ಮಾಡ್ತಿರೋದು, ಯೋಚನೆ ಮಾಡಿದ್ರೆ ಅದೇ ಬ್ರಹ್ಮ ಜಿಜ್ಞಾಸ. ಅದನ್ನು ಹೇಳೋದಕ್ಕೆ ಛೇದಶ್ಚ ಜಗದೃಷ್ಟದ ಬಂಧನ ತಪ್ಪಿಬಿಡು. ತತಶ್ಚ ತಸ್ಯೈವ ಅಬಂಧಕಂ ಭವತಿ. ಅವನಿಗೆ ಜಗದೃಷ್ಟ ಏನಾಗೋದಿಲ್ಲ, ಬಂಧಕ ಆಗೋದಿಲ್ಲ. ತಿಳಿದೇ ಇದ್ದವರಿಗೆ ಬಂಧಕ, ತಿಳಿದವರಿಗೆ ಬಂಧಕ ಅಲ್ಲ. ಅಶ್ಯ ರೂಪಂ ನಾ ಉಪಲಭ್ಯತೆ ಇತ್ಯುಕ್ತೆ ಪ್ರಮಾಣಬಾಹ ಅತ ಉಕ್ತಂ ತಥೇತಿ ತತ್ ಸಾಪೇಕ್ಷ ನಿಮಿತ್ಯತಃ ಪೂರಯತಿ ಯಥೇತಿ. ಅಶ್ಯ ರೂಪಂ ನೋಪಲಭ್ಯತೆ, ಅದಕ್ಕೆ ಹೇಳಿದರು ಈ ರೂಪ ಕಾಣೋದಿಲ್ಲ ದೇವರದು ಅಂದರೆ, ಕಾಣೋದಿಲ್ಲ ಅಂದರೆ ತಥಾ ನಾ ಉಪಲಭ್ಯತೆ, ಹೇಗಿದೆಯೋ ಅಷ್ಟು ಕಾಣೋದಿಲ್ಲ ಅನ್ನೋದು, ಸ್ವಲ್ಪ ಕಾಣುತ್ತೆ ಅಂತ ಅರ್ಥ ಆಯ್ತಾ? ಮೂಲ ನಮಗೆ ಏನೂ ಕಾಣೋದಿಲ್ಲ, ಆದರೂ ಒಂದು ಗ್ಯಾರಂಟಿ, ಮೂಲ ಇದ್ದೇ ಇದೆ ಗ್ಯಾರಂಟಿ, ಸಂಶಯನೇ ಇಲ್ಲ. ಆ ರೆಂಬೆಗಳ ಬಗ್ಗೆ ಯೋಚನೆ ಮಾಡು, ಮೂಲದ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ರೆಂಬೆ ಇದ್ರೆ ಏನಿರಬೇಕು? ಮೂಲ ಇರಲೇಬೇಕು. ಜಗತ್ತಿದೆ ಅಂದರೆ ಯಾರಿರಬೇಕು? ಜಗನ್ನಾಥ ಸ್ವಾಮಿ ಇರಲೇಬೇಕು. ಸಿಂಪಲ್ ಅದು. ಅದನ್ನು ಜನ ಅರ್ಥ ಮಾಡಿಕೊಂಡು ಏನು ಮಾಡಿದ್ದಾರೆ ಇವರೆಲ್ಲ ಆ ವಿಚಾರವಾದಿಗಳ ವಾದ ಅಂದರೆ, ಮೂಲ ಇಲ್ಲದೆ ವೃಕ್ಷ ಇರ್ತದೆ ಅಂತ ವಾದ ಮಾಡಿದರೆ ಹಾಗೋ ಹಾಗೆ. ಮೂಲ ಇಲ್ಲದೆ ವೃಕ್ಷ ಹೇಗಿರೋದಿಲ್ಲೋ, ಪರಮಾತ್ಮ ಇಲ್ಲದೆ ಜಗತ್ತಿರಲಿಕ್ಕೆ ಸಾಧ್ಯ ಇಲ್ಲ. ವೆರಿ ಸಿಂಪಲ್ ಅದು. ಏನೇನು ಕಷ್ಟನೇ ಇಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ವಿಕಾರಿತ್ವಾದಿನ ಅಂಥದ್ದನ್ನು ಅವರು ಏನು ಅಂದರೆ ತಮಾಷೆ, ನಾಸ್ತಿಕವಾದ ಸಮರ್ಥನೆಗಳು ಭಾರಿ ಕಷ್ಟ, ಅದು ಸುಲಭ ಸಮರ್ಥನೆ ಮಾಡ್ತಿದ್ದಾರೆ. ಆಸ್ತಿಕ್ಯವಾದ ಭಾಳ ಸುಲಭ, ಅದನ್ನು ಮಾಡ್ತಾ ಇಲ್ಲ. ತಮಾಷೆ ಅಂತ ಕೇಳಿದರೆ ಇವರು ಸೋಲ್ತಾರೆ, ಅವ್ರು ಗೆಲ್ತಾರೆ ಅಂದರೆ ಎಷ್ಟು ಅನ್ಯಾಯ. ಇಲ್ಲಿ ಕಣ್ಣಿಗೆ ಕಾಣೋದು ಅವರೇ ಒಪ್ಪಿರೋ ದೃಷ್ಟಾಂತಗಳಿಂದ ಉತ್ತರ ಕೊಡ್ಬೋದು ಅವರಿಗೆ. ಅವ್ರು ಏನೇನು ಕಾರಣ ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಉತ್ತರ ಅಲ್ಲೇ ಇರುತ್ತೆ. ಅಂಥದ್ದು ಸೋತು ಬರ್ತಾರೆ ಅಂದರೆ ಏನರ್ಥ ಇವನಿಗೆ? ಆಸ್ತಿಕ್ಕೆ ಇವರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅದೇ ರೀತಿ ಎಂದೂ ಕೂಡ ಮನಸ್ಸು ಕನ್ವಿನ್ಸ್ ಆದಾಗ ಇದೇ ಹೇಳೋದು, ವಿಮರ್ಶ ಏವ ವಿಕಾರಿತ್ವಾದಿನ ಇತ್ಯರ್ಥ ತತ್ ಸಾಪೇಕ್ಷ ವಿತ್ಯತಃ ಪೂರಯತಿ ಯಥೇತಿ. ವಿಕಾರಿತ್ವಾದಿನ ಇತ್ಯರ್ಥ ಜಗತ್ತು. ನಮ್ಗೆ ಒಂದು ಗೊತ್ತಾಯಿತು, ಈ ಜಗತ್ತು ಅಶ್ವತ್ಥ ಅಂತ ಗೊತ್ತಾಗಿದೆ, ಎವ್ರಿ ಮೂಮೆಂಟ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಿಬಿಟ್ಟಿದೆ ಈಗ. ಸೊ ಈ ಚೇಂಜ್ ಆಗತಕ್ಕಂಥ ಇದನ್ನು ಚೇಂಜ್ ಆಗದೇ ಇದ್ದವನು ಮಾಡಬೇಕು, ಸಿಂಪಲ್ ಅದು. ಅಸ್ವತಂತ್ರನ ಯಾರು ಕಂಟ್ರೋಲ್ ಮಾಡಬೇಕು? ಸ್ವತಂತ್ರ. ಚೇಂಜ್ ಆಗೋದನ್ನು ಯಾರು ಕಂಟ್ರೋಲ್ ಮಾಡಬೇಕು? ಚೇಂಜ್ ಆಗದೇ ಇರೋದು. ಅದಕ್ಕಾಗಿ ವಿಕಾರಿತ್ವಾದಿನ ಇದು ಕಾಣುತ್ತೆ, ಸುನಿಯಾಮಕನಾಗಿ ಅವನು ಕಾಣುತ್ತಾನೆ. ಜಗತ್ತು ದೇಶಕಾಲಾಭ್ಯಾಂ ಪರಿಚ್ಛೇದಸ್ಯ ಉಪಲಭ್ಯಮಾನತ್ವಾತ್ ನಾಂತಃ ಇತ್ಯಾದಿ ಮುಕ್ತ ವಯುಕ್ತಮಿತ್ಯತಃ ಅನಾದಿ ಇತಿ ಅನಾದಿ ರೀತಿ ಸಂಹರ್ತೃತ್ವಾದೇಹ ಇತಿ ಶೇಷ. ಇಲ್ಲಿ ಜಗತ್ತಿನ ಆದಿ ಮಧ್ಯಗಳಲ್ಲ, ಜಗತ್ ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನ ಆದಿ ಅಂಥ ಮಧ್ಯಗಳನ್ನು ತಿಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂಥೇಳಿ. ಯಥಾಸ್ಥಿತ ತಥಾ ರೂಪಲಭ್ಯತೆ ಅಟ್ಟಾದ್ಮೆ ಅತ್ರ ಸಮ್ಮತಿ ಮಹಾತ್ವಮಿತಿ. ಅದಕ್ಕೆ ಸಮ್ಮತಿ ಕೊಟ್ಟರು, ತ್ವಮಾದಿರಂತೋ ಜಗತೋಸ್ಯ ಮಧ್ಯಂ ಇತ್ಯಾದಿ. ಮಧ್ಯಂ ಸ್ಥಿತೇಹೇ ಕರ್ತ, ಅವನ ಆದಿಕರ್ತ, ಮಧ್ಯಕರ್ತ, ಅಂತ್ಯಕರ್ತ. ಆದಿಕರ್ತ ಅಂದರೆ ಸೃಷ್ಟಿ, ಮಧ್ಯಕರ್ತ ಅಂದರೆ ಸ್ಥಿತಿಕರ್ತ, ಅಂತ್ಯಕರ್ತ ಅಂದರೆ ಪಳೆಯಕರ್ತ. ಇದು ಇಂಪಾರ್ಟೆಂಟ್. ಇದು ಆದ್ಯಂತರ ಹಿತಂ ಅಸಂಗ. ಇವತ್ತು ಮೂಲ ಇದೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೂಲ ಇದೆ, ಗಿಡ ಇದೆ. ಈಗ ಮೂಲ ಗಿಡಕ್ಕೆ ಯಾವಾಗ ಸಪೋರ್ಟ್ ಆಗಿದೆ? ಅದು ಯಾವಾಗಲೂ ಸಪೋರ್ಟ್ ಆಗಿದೆ. ಸೂರ್ಯದೇವರಮ್ಮನ ಯಾವಾಗ ರಕ್ಷಣೆ ಮಾಡ್ತಾನೆ? ಎಲ್ಲ ಟೈಮ್ನಲ್ಲೂ ಮಾಡ್ತಾರೆ. ಕೆಲವರು ತಂದೆ ತಾಯಿ ಎಷ್ಟು ದಿವಸ ರಕ್ಷಣೆ ಮಾಡ್ತಾರೆ? ಆಮೇಲೆ ಅವ್ರ ರಕ್ಷಣೆ ಇವರೇ ಮಾಡಬೇಕಾಗುತ್ತೆ. ಆದರೆ ದೇವರ ರಕ್ಷಣೆ ಎಂದಾದ್ರೂ ದಿವಸ ಮಾಡಬಹುದಾ? ಈ ರೀತಿ ಮಕ್ಕಳು ಕೇಳಿಬಿಡಬಹುದು. ತಂದೆ ತಾಯಿ ರಕ್ಷಣೆ ಮಾಡಿದ ದೇವರಮ್ಮನ ಕಾಪಾಡ್ತಾರೆ ಅಂದರೆ ತಂದೆ ತಾಯಿಗಳ ಮುಂದೆ ರಕ್ಷಣೆ ಮಾಡಲಿಕ್ಕೆ ಆಗದೆ ಹೋದ ಇವ್ರು ಕಾಪಾಡ ಹಾಗೆ ದೇವ್ರನ್ನ ಯಾರು ಕಾಪಾಡ್ತಾರೆ ಅಂತ ಕೇಳಿ ನೋಡಬೇಕಾಗ ದೇವರ ಹಾಗಿದ್ರೆ ಮೂಲ ಹೇಗೆ ತೋರಿಸಾಗಿದ್ರೆ? ವೃಕ್ಷ ಇದೆ, ಅದಕ್ಕೆ ಮೂಲ ಇದೆ. ಮೂಲ ಯಾವಾಗಲೂ ಮೂಲ ಮೂಲನೇ ಅದು, ಏನಾಗೋದಿಲ್ಲ ಅದು, ಅದರ ರೆಂಬೆ ಆಗಿಬಿಡೋದಿಲ್ಲ. ಅರ್ಥ ಆಯ್ತಾ? ಯಾವಾಗಲೂ ಮೂಲ ಮೂಲವಾಗಿ ಆಗಿರುತ್ತೆ. ಅದು ದೇವರು ಏನಾಗಿರ್ತಾನೆ? ಸ್ವತಂತ್ರವಾಗಿ ಸೆಲ್ಫ್ ಸಪೋರ್ಟಿವ್ ಆಗಿರ್ತಾನೆ. ಹೊರತು ರೆಂಬೆಗಳ ಸಪೋರ್ಟ್ ಬುಡಕ್ಕೆ ಬೇಕಿಲ್ಲ. ರೆಂಬೆಗಳ ಸಪೋರ್ಟ್ ಬುಡಕ್ಕೆ ಬೇಕಿಲ್ಲ. ಬುಡದ ಸಪೋರ್ಟ್ ಯಾರಿಗೆ ಬೇಕು? ರೆಂಬೆಗಳಿಗೆ. ನಮ್ಮ ಸಪೋರ್ಟ್ ದೇವರಿಗೆ ಬೇಕಿಲ್ಲ, ದೇವರ ಸಪೋರ್ಟ್ ನಮಗೆ ಬೇಕು. ಅರ್ಥ ಆಯ್ತಾ? ವೆರಿ ಸಿಂಪಲ್. ಅದು ಸೊ ಎವ್ರಿ ಮೂಮೆಂಟ್ ಈ ರೆಂಬೆಗಳು ಹುಟ್ಟಲಿಕ್ಕೆ ಬೇರು ಬೇಕು, ರೆಂಬೆಗಳು ಇರಲಿಕ್ಕೆ ಬೇರು ಬೇಕು. ಮುಂದೆ ಸಾಯ್ಬೇಕಾದ್ರೂ ಕೂಡ ಇದು ಸಾಯ್ಬೇಕಾದ್ರೆ ಇನ್ನೂ ಇರುತ್ತೆ, ಅದು ಬೇರೆದು ರೆಂಬೆ ಒಣಗುತ್ತೆ, ಬೇರೆ ಏನಿರುತ್ತೆ ಹಾಗೆ ಇರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಈ ಹುಳುಗಳು ಬಿದ್ದ ಮಾವಿನ ಗಿಡ ಇತ್ಯಾದಿ ಕಟ್ ಮಾಡಿಬಿಡ್ತಾರೆ. ಎಷ್ಟು ಕಟ್ ಮಾಡಿರ್ತಾರೆ ಅಂದ್ರೆ ಒಂದು ಎಲೆ ಕೂಡ ಕಟ್ ಮಾಡಿರ್ತಾರೆ. ಆದರೆ ಫುಲ್ ಹೋಪ್ಸ್ ಯಾತಕ್ಕೆ? ಮೂಲ ಇದೆ ಅಷ್ಟೇ, ದೇವರಿದ್ದಾನೆ ಅಷ್ಟೇ. ಮೂಲ ಇದೆ ಅಂದ್ಮೇಲೆ ಬೆಂಬೆ ಮತ್ತೆ ಬೆಳೆಯುತ್ತೆ ಅಂದ್ರೆ ಹ್ಯಾ ಗ್ಯಾರಂಟಿನೋ? ದೇವರಿದ್ದ ಅಂದ್ಮೇಲೆ ಏನಾಗುತ್ತೆ ಅಲ್ಲಿಗೆ? ಮತ್ತೆ ಬೆಳೆದೇ ಬೆಳೆಯುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭ, ಏನೇನು ಕಷ್ಟ ಇಲ್ಲ. ಇವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಕಷ್ಟಕ್ಕೆ ಕಾರಣ ಆಗುತ್ತೆ ಹೊರತು ಅಲ್ಲಿಲ್ಲ. ಅದನ್ನು ಹೇಳೋದಕ್ಕೆ ಅಂತ ಅದೇ ರೀತಿ ಅತ್ರ ಸಮ್ಮತಿ ಮಾಹ ತ್ವಮಿತಿ ಮಧ್ಯಮ ಸ್ಥಿತೇ ಕರ್ತ ತಸ್ಯ ಅನುಪಲಭ್ಯಮಾನತ್ವೇ ಪ್ರಮಾಣ ಮಾಹ ಅನಾದೀತಿ. ಯಾತಕ್ಕೆ ಉಪಲಬ್ಧವಲ್ಲ ಅದು ಅನಾದಿ, ಅದು ಆದ್ರಿಂದನೇ ಕಣ್ಣಿಗೆ ಕಾಣೋದಿಲ್ಲ, ಅನಂತ ಆದ್ರಿಂದ ಕಣ್ಣಿಗೆ ಕಾಣೋದಿಲ್ಲ. ಆದ್ಯಂತರಹಿತಂ ಅಸಂಗ ಏವ ಶಸ್ತ್ರಮಿತಿ ವ್ಯಾಖ್ಯಾನ ಅಸದಿತಿ ಭಾವೇನ ಆಹ. ಅಸಂಗವೇ ಶಸ್ತ್ರ ಅಂತ ಅರ್ಥ ಅಲ್ಲ, ಸಂಘ ಸಾಹಿ ರಾಹಿತ್ಯ ಅದು ಬೇಕಾದ್ದು ನಿಜವಾಗ್ಲೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಹೇಳಿದರು. ಅಸಂಗ ಅಂದ್ರೆ ಏನೀಗ ಸಂಘ ಇಲ್ಲದಿರಬೇಕು ಅಂತ ಅರ್ಥ. ಅದರಿಂದ ಸಂಸಾರ ದಾಟುತ್ತದೆ ಅಂದ್ರೆ ಅಸಂಗ ಅಂದ್ರೆ ವೈರಾಗ್ಯ, ಬೇರೆ ವೈರಾಗ್ಯದಿಂದ ಗೆದ್ದು ಬಿಡ್ತಾನೋ ಅಂದ್ರೆ ಅಲ್ಲ ಅಂತ ಹೇಳಿದರು. ಅದು ಗುರುದೇವರ ಅರ್ಥ ಏನ್ ಮಾಡಿದರು ಅಂದ್ರೆ ಅಸಂಗನೇ ಶಸ್ತ್ರ ಅಂದ್ರು ಅಲ್ಲ, ಅಸಂಗ ಶಸ್ತ್ರ ಜ್ಞಾನವೇ ಶಸ್ತ್ರ. ಶಸ್ತ್ರ ಯಾವುದು? ಜ್ಞಾನ. ಅಸಂಗ ಅದಕ್ಕೆ ಹಿಡಿ ಅಷ್ಟೇ ಹೊರತು ಮೇನ್ ಕಟ್ ಮಾಡೋದು ಯಾವುದು? ಹ್ಯಾಂಡ್ಲ್ ಅಲ್ಲ, ಹ್ಯಾಂಡ್ಲ್ ಕಟ್ ಮಾಡೋದಿಲ್ಲ. ಯಾವ್ದು ಕಟ್ ಮಾಡುತ್ತೆ? ಆಕ್ಸನೇ ಕಟ್ ಮಾಡೋದು. ಅದಕ್ಕೆ ಜ್ಞಾನ ಆಚಾರ ಪ್ರತಿಯೊಂದರಲ್ಲೂ ಹೇಗೆ ಕೀನ ನೋಡ್ತಾರೆ. ಸುಮ್ಮನೆ ನೋಡಿ ಏನಾಗೋದು? ಅಸಂಗವೇ ಶಸ್ತ್ರ. ಬೇರೆ ಅರ್ಥ ಬರೆದ್ರೆ ಬೇರೆಯವರ ಬರ್ತ. ಅಸಂಗ ಏವ ಶಸ್ತ್ರ ಮಿತಿ ವ್ಯಾಖ್ಯಾನಂ ಅಸದಿತಿ ಭಾವೇನ. ಸರಿಯಾದ ವ್ಯಾಖ್ಯಾನ ಅಲ್ಲ ಅದು. ಸರಿಯಾದ ವ್ಯಾಖ್ಯಾನ ಏನಂತ ಮಾಡಬೇಕು? ಜ್ಞಾನವೇ ಶಸ್ತ್ರ, ಜ್ಞಾನವೇ ಶಸ್ತ್ರ. ಅದಕ್ಕೆ ಆಚಾರ್ಯ ಹೇಳಿರ್ತಾರೆ, ವಿಮಲೈಹಿ ಶ್ರುತಿಶಾಣ ನಿಶಾತತಮೈಹಿ ಸುಮನೋಶಿಭಿ ರಾಶಿ ನಿಹತ್ಯ ದೃಢಂ ಬಲಿನಂ ನಿಜ ವೈರಿಡಮಾತ್ಮತಮೋಭಿಧಮೀಶ ಅನಂತಂ ಉಪಾಸ್ವಹರಿಂ. ಅದರಲ್ಲಿ ಸ್ಪಷ್ಟ ಜ್ಞಾನದಿಂದ ಉಪಾಸನೆ, ಜ್ಞಾನದಿಂದ ಹೊರತು ಬರೀ ವೈರಾಗಿ ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ, ಜ್ಞಾನದಿಂದ ಉಪಾಸನೆ. ಅದಕ್ಕಾಗಿ ಪ್ರಧಾನವಾದದ್ದು ಯಾವುದು? ಜ್ಞಾನ. ಸಹಕಾರಿ ಯಾವುದು? ವೈರಾಗ್ಯ. ಅದಕ್ಕೆ ಅಸಂಗ ಸಂಗ್ರಹಯ ಹಿತ್ಯಂ ತೇನ ಸಹಿತಂ ಜ್ಞಾನಂ ಅಸಂಗ ಶಸ್ತ್ರಂ. ಅದರಿಂದ ಇನ್ನೊಂದು ಅರ್ಥ ಹೇಳಿಬಿಟ್ಟಿದ್ದಾರೆ, ಆ ಅಂದ್ರೆ ನಾರಾಯಣ, ಸಂಗ ಅಂದ್ರೆ ಏನು? ದೇವರ ಸಂಘ. ಅದು ಜ್ಞಾನ, ಅದು ಜ್ಞಾನಶಾಸ್ತ್ರ ಅಂತ ಅರ್ಥ ಬಂದಾಗ ಅದೇ ಅರ್ಥ. ಮುಖ್ಯವಾದ ಅರ್ಥ ಜ್ಞಾನನೇ. ವೈರಾಗ್ಯ ಅಂತ ಮಾಡಿದ್ರೆ ಅದು ಸೆಕೆಂಡರಿ, ಜ್ಞಾನ ಅಂತ ಮಾಡಿದಾಗ ಪ್ರೈಮರಿ. ಅದನ್ನ ತಿಳಿಸ್ತಾರೆ, ಮೊದಲು ವೈರಾಗ್ಯ ಬಂದಿರುತ್ತದೆ, ಜ್ಞಾನ ಬಂದ್ಮೇಲೆ ವೈರಾಗ್ಯ ಫಾರ್ಮ್ ಆಗ್ತದೆ. ಗೊತ್ತಾಯ್ತು, ವೈರಾಗ್ಯ ಮೊದಲಿರುತ್ತೆ, ಆದ್ರೆ ಅದು ಜ್ಞಾನ ಬರ್ತಾ ಬರ್ತಾ ಅದು ಏನಾಗ್ತಾ ಹೋಗುತ್ತದೆ? ಸ್ಟ್ರೆಂತ್ ಆಗ್ತಾ ಹೋಗ್ತದೆ. ಜೀವನ ಸ್ವರೂಪದಲ್ಲೇ ಏನಿದೆ ಸಾತ್ವಿಕ ಜೀವನ ಸ್ವರೂಪದಲ್ಲಿ? ಬಲಮಾನಂದ ಓಜಶ್ಚ ಸಹೋ ಜ್ಞಾನ ಮನಾಕುರಂ ಹೇಳಿಲ್ಲ. ಬೀಜದೊಳಗೆ ಇಡೀ ವೃಕ್ಷ ಹೇಗಿದೆಯೋ ಸಜೀವರ ಜೀವನ ಪೂರ್ತಿ ಇದೆ, ಜ್ಞಾನ ವೈರ ಎಲ್ಲ ಇದೆ ಅದರೊಳಗೆ. ಅದು ವ್ಯಕ್ತ ಆಗೋದು ಒಂದು ಮೊದಲು ಒಂದು ಆಮೇಲೆ, ಅರ್ಥ ಆಯ್ತಾ? ಫೈನಲ್ ಅವರು ಜ್ಞಾನನೇ. ಜ್ಞಾನ ಭಕ್ತಿಗಳು ಇಂಟರ್ ಎರಡೂ ಕೂಡ ಸೈನಾನಿಮಿಸಿದ್ದಾಗೆ. ಯಾಕೆ? ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇದ್ರೆ ಜ್ಞಾನ ಇರಲೇಬೇಕು. ಆದ್ದರಿಂದ ಅವೆರಡು ಸರಿ. ಅದಕ್ಕೆ ಸಪೋರ್ಟ್ ಮಾಡೋದು ಯಾವುದು? ವೈರಾಗ್ಯ. ಅದು ಅರ್ಥ ಮಾಡಿಕೊಂಡು ಮೂರನ್ನೇ ಅದಕ್ಕೆ ಹೇಳ್ತಾರೆ, ವೈರಾಗ್ಯ ಅಂಬೋದು ಬಿಡೋದು, ಅವೆರಡು ಹಿಡಿಯೋದು. ಜ್ಞಾನ ಭಕ್ತಿಗಳು ಪಾಸಿಟಿವ್ ಇದರಲ್ಲಿ, ಇದು ನೆಗೆಟಿವ್ ಸೆನ್ಸ್ನಲ್ಲಿ, ಬಟ್ ಎರಡು ಇರಲೇಬೇಕು. ದಧ್ಯೋದನಾಧಿವತ್ ಈ ವೃತ್ತವು ಸಾಹಿತ್ಯಸ್ಯ ಅಂತರ್ಭಾವಾತ್ ಅಪ್ರಯೋಗ ಇತಿ ಭಾವ. ಆಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಯಾಕೆ ಸ್ಪಷ್ಟ ಹೇಳಬಾರ್ದಾಗಿತ್ತು ಅಂತ ಕೇಳಿದರೆ ದೃಷ್ಟಾಂತ ಕೊಡ್ತಾರೆ ಟೀಕಾರಾಯ. ದಧ್ಯೋದನಾಧಿವತ್ ವೃತ್ತವು ಸಾಹಿತ್ಯಸ್ಯ ಅಂತರ್ಭಾವಾತ್ ಅಪ್ರಯೋಗ ಇತಿ ಭಾವ. ಅದಕ್ಕೆ ಯಾವಾಗಲೂ ಕೆಲವು ವಿಷಯಗಳು ಒಂದು ಹೆಡಿ ಮೇಲೆ ಏನಾಗಿರ್ಬೇಕು? ಅದಕ್ಕೆ ಮೊಸರು ಹಾಕೊಂಡ್ರೆ ಏನರ್ಥ? ಅನ್ನ ಇರಬೇಕು ಅಂತ ಅರ್ಥ, ಮತ್ತೆ ಹೇಳಬೇಕಾಗಿಲ್ಲ. ಪ್ರತಿಯೊಂದಕ್ಕೆ ಅದಕ್ಕೇನೋ ಸಹಕೃತವಾಗಿ ಇಲ್ಲದೆ ಹೋದ್ರೆ ಮಾಡೋಕೆ ಅರ್ಥನೇ ಇಲ್ಲ. ವೆಹಿಕಲ್ ತೊಗೊಂಬಂದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ಬೇಕಂತ ಕೇಳಿದ್ರೆ ಆಗೋ ಹಾಗೆ. ವೆಹಿಕಲ್ ಸರಿ ಇದೆ ಏನರ್ಥ? ಇಂಜನ್ ಪೆಟ್ರೋಲ್ ಎಲ್ಲ ಅಂಡರ್ಸ್ಟುಡ್ ಅದಕ್ಕೆ. ಸೊ ಅಸಂಗ ಶಾಸ್ತ್ರ ಯಾರಿಗಾದ್ರು ವಿಷಯ ಹಿಡಿದಾಗ ಬಿಡಿಸಿ ಹಿಡಬೇಕಾಗಿಲ್ಲ ಅಂತ ಅರ್ಥ. ಅವೆಲ್ಲ ಏನದು, ಎಲೆ ಹಾಕಿರಿ ಎಲೆ ಹಾಕಿದ್ರೆ ಯಾವ್ದು ತೆಗೆದಿಟ್ಬಿಟ್ಟು, ಎಲೆ ಹಾಕಿರೋದು ಏನರ್ಥ, ಬಡಿಸಿ ಅಂತ ಮುಂದಿನ ಅರ್ಥ. ಹೇಳೋದು ಮಾತ್ರ ಎಲೆ ಹಾಕಿ ಅಂತ ಹೇಳ್ತಾರೆ ಅಷ್ಟೇ. ಎಲೆ ಹಾಕಿ ಅಂತ ಹೇಳಿದ್ರೆ ಊಟಕ್ಕೆ ಬನ್ನಿ ಅಂದ್ರೆ ರೋಡ ತರಬೇಕು, ಅದೆಲ್ಲ ಅಲ್ಲ. ಎಲೆ ಹಾಕ್ತೀರಾ ಅದೆಲ್ಲ ಏನು ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ, ಅದಿಷ್ಟು ಸೇರ್ಕೊಂಡಿದ್ದೆ. ಅದೇ ರೀತಿಯೇ ಇದರಲ್ಲಿ ಇವರು ಗೌರ್ಮೆಂಟ್ ಸರ್ವೆಂಟ್ ಏನಾದರೂ ಬೇರೆ ಕಡೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರೆ ಟಿ ಎ ಡಿ ಎಲ್ಲ ಕೊಡಿ ಅಂತ ಅರ್ಥ ಅದಕ್ಕೆ. ಗೊತ್ತಾನೆ, ನಮ್ಗೆ ಇನ್ಕ್ರಿಮೆಂಟ್ ಕೊಡಿ, ಪೊಸಿಷನ್ ಚೇಂಜ್ ಮಾಡಿ ಅಂತ ಅಷ್ಟು, ಪ್ರಮೋಷನ್ ಕೊಡಿ ಅಂದ್ರೆ ಏನರ್ಥ, ಇನ್ಕ್ರಿಮೆಂಟ್ ಕೊಡಿ ಅಂತ ಅರ್ಥ. ಪ್ರಮೋಷನ್ ಕೊಟ್ಟು ಕೆಲಸ ಅದೇ ಇದ್ರೆ ಬೇಕಾಗಿಲ್ಲ ಅಂತಾನೆ. ಏನ್ ಮಾಡ್ತಾನ ಅವನು, ಜವಾಬ್ದಾರಿ ಹೋದ್ರೆ ಯಾವ ಅಂತ ಇರ್ತಾರೆ, ನೀವೇ ಮಾಡ್ಕೊಡಿ ಅಂತ. ಅದಕ್ಕೇನ್ ಲಿಂಕ್ ಆಗಿರುತ್ತೆ, ಕೆಲಸ ಸಿಗ್ತು ಅಂದ್ರೆ ಸಂಬಳ ಬಂತು ಅಂತ ಅರ್ಥ. ಅರ್ಥ ಆಯ್ತಾ? ಅದಕ್ಕೆ ಅಸಂಗ ಶಾಸ್ತ್ರ ಅಂಬುದು ಎಷ್ಟು ಎಫೆಕ್ಟಿವ್ ಅಂದ್ರೆ, ಅದು ದದ್ಯೋದನಾಧಿಪತ್ ವೃತ್ತವು ಸಾಹಿತ್ಯ ಅಂತರ್ಭ. ಸಾಹಿತ್ಯ ಅಂದ್ರೆ ಏನು, ಜೊತೆ ಇರೋದು. ವೃತ್ತಿ ಅಂದ್ರೆ ಪ್ರಧಾನ, ಪ್ರಧಾನವಾದ್ಯತೆ ಅಪ್ರಧಾನ ಪದಾರ್ಥ ಇರೋದ್ರಿಂದ ಅದು ಮತ್ತೆ ಹೇಳಲಿಲ್ಲ ಅಂತ ತಾತ್ಪರ್ಯ. ಅಸ್ಯೇತಿ ವೃದ್ಧಿ ಹಾಸ ವಿನಾಶಿತ್ವಾತ್ ದದ್ಯೋಧನ ದಧಿ ಸಿಕ್ತೋದನೋ ದಧಿ ಘೃತ ಸಿಕ್ತ ಓದನ ಇತ್ಯಾದ್ಯರ್ಥೇ ದಧಿ ಓದನ ಘೃತೋದನ ಇತ್ಯಾದಿ ಪ್ರಯೋಗ ತಥಾ ಇತ್ಯರ್ಥ. ದಧಿ ಓದನ, ಮೊಸರು ಒಂದ್ ಕಡೆ ಅನ್ನ ಒಂದ್ ಕಡೆ ಅಲ್ಲ, ಅನ್ನ ಮೊಸರು ಸೇರಿಸ್ತಾ ಮೊಸರನ್ನ ಅಂತ ಹೇಗಾಗುತ್ತೋ ಗೊತ್ತಾಯ್ತಾ? ಜ್ಞಾನ ವೈರಾಗ್ಯ ಸೇರಿದ ಸಾಧನೆ ಆಗುತ್ತೆ ಹೊರತು ಬರೀ ಏನಾಗೋದಿಲ್ಲ, ಬರೀ ವೈರಾಗ್ಯದಿಂದ ಆಗೋದಿಲ್ಲ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಬೇರೆಯವರಿಂತದನ್ನೆಲ್ಲ ಅಪಾರ್ಥಕ್ಕೆ ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇನೆ. ಆಮೇಲೆ ನಮ್ಗೆ ಕೇಳಿದಾಗ ಭಾರಿ ಸುಲಭ ಅನಿಸುತ್ತೆ. ಅದು ಉಳಿದವ್ರು ಯಾವ ದಾರಿ ತಪ್ಪಿಸಿದ್ರೆ ಪೂರ್ತಿ ದಾರಿ ತಪ್ಪಿಸಿದಾಗ ಇದೆಲ್ಲ ಹೇಳಿ ಹೇಳಿ ಏನ್ ಮಾಡ್ಬೇಕಾಯ್ತು, ಅದನ್ನ ಸರಿ ಮಾಡ್ಬೇಕಾಯ್ತು. ಇತ್ಯತೋ ಜ್ಞಾನಸೈವ ಯತ್ರ ಕಾರಣತ್ವೇನೋಕ್ತೇರಿತ್ಯತ ತೇನಾಹ ಪ್ರತೀತಾರ್ಥ ಕುತೋನ. ಇಷ್ಟೇ ಯಾಕೆ ಅರ್ಥ ಮಾಡ್ಕೋಬಾರ್ದು, ವೈರಾಗ್ಯ ಸಾಕು ಅಂತ ಯಾಕೆ ತಿಳ್ಕೊಳ್ಬಾರ್ದು ಅಂದ್ರೆ, ಇತ್ಯತೋ ಜ್ಞಾನಸೈವ ತತ್ರ ಕಾರಣತ್ವೇನ ಉಕ್ತೇರಿತ್ಯಾಹ ಜ್ಞಾನೇತಿ. ಬೈರಿ ವೈರಾಗ್ಯ ಅಂತ ಇಟ್ಕೊಂಡ್ರು ಕೂಡ ಮೊದಲೇ ಹೇಳಿಲ್ಲ, ಈಗ ನಿಜವಾದ ವೈರಾಗ್ಯ ಬರೋದು ಯಾವಾಗ, ಜ್ಞಾನ ಗಟ್ಟಿ ಆದ್ಮೇಲೆ. ಆದ್ರಿಂದ ಅದು ಅನ್ನ ಇಲ್ಲದೆ ಊಟ ಹಾಗಿಲ್ಲವೋ, ಜ್ಞಾನ ಇಲ್ಲದೆ ಸಾಧನೆ ಇಲ್ಲ. ಎಲ್ಲ ಹಾಕಿದ್ದಾರೆ ಅನ್ನ ಹಾಕಿಲ್ಲ, ಏನರ್ಥ? ಊಟ ಮಾಡಕ ಚಿತ್ರ ಜ್ಞಾನ ತಗೊಳಕ್ಕೆ ಬರೋದಿಲ್ಲ ಫಸ್ಟ್ ಅವನು. ಅದೇ ರೀತಿಯಲ್ಲಿ ಎಲ್ಲ ಇದೆ, ಜ್ಞಾನ ಒಂದಿಲ್ಲ ಅಂದ್ರೆ ಏನರ್ಥ? ಏನು ಇಲ್ಲ ಅಂತ. ಉಳಿದೆಲ್ಲ ವ್ಯಂಜನ ಪದಾರ್ಥಗಳು, ಅವೆಲ್ಲ ಏನವೋ ವ್ಯಂಜನ ಪದಾರ್ಥಗಳು. ಪ್ರಧಾನವಾದ ಅನ್ನ ಹೇಗೋ, ತೀರ್ಥ ಇತ್ಯಾದಿಗಳು ಏನೋ, ತೀರ್ಥಯಾತ್ರೆ ಉಪವಾಸ ಬೇರೆ ಎಲ್ಲವೂ ಯಾವ್ದಕ್ಕೆ ಕೌಂಟ್ ಆಗುತ್ತೆ, ಇದಕ್ಕೆ ಅಸಿಸ್ಟ್ ಮಾಡುತ್ತೆ ಹೊರತು ಪ್ರಧಾನ ಯಾವುದು ಅಲ್ಲಿ ಹಾಗೆ ಅನ್ನೋ ಇಲ್ಲಿ ಜ್ಞಾನ. ಹಾಗೆ ಜ್ಞಾನ ಇಲ್ಲದೆ ತೀರ್ಥಯಾತ್ರೆ ಗಾಣದ ಎತ್ತು ಸುತ್ತಿದೆ ಅಂತ ಹೇಳಿಬಿಟ್ರಿ ಇಮಿಡಿಯೇಟ್. ದಾಸರು ಗಾಣದ ಎತ್ತು ಸುತ್ತಿದೆ, ಇಡೀ ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡ್ ಬಂದ. ಎಲ್ಲಿಗೆ ಹೋದ ಯೋಚನೆ ಎಲ್ಲಿ ಅಂತ ಏನೋ ದಾರಕಾರಿ ಏನೂ ಗೊತ್ತಿಲ್ಲ, ಏನು ಗೊತ್ತು ಹೋಗಿ ಬಂದ. ಏನಂತಾರೆ ಅದಕ್ಕೆ, ಶ್ರಮ ಏವ ಹಿ ಕೇವಲ, ಬರೀ ಶ್ರಮ ಮಾಡ್ಕೊಂಡಿ ಹೊರತು ಏನು ಉಪಯೋಗ ಇಲ್ಲ. ಅದಕ್ಕೆ ಜ್ಞಾನವೇ ಪ್ರಧಾನವಾದದ್ದು. ಒಂದೊಂದು ವಿಷಯ ಗೊತ್ತಿದೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ತೀರ್ಥ ಪ್ರಬಂಧ ಓದಿ ತೀರ್ಥಯಾತ್ರೆ ಮಾಡೋದು, ಅತಿ ಬರೀ ತೀರ್ಥಯಾತ್ರೆ ಮಾಡೋದು, ಬರೀ ತೀರ್ಥ ಪ್ರಬಂಧ ಓದು, ಗೂಡು ಯಾವ ಶ್ರೇಷ್ಠ ಇದರಲ್ಲಿ? ಬರೀ ತೀರ್ಥಯಾತ್ರೆ ಮಾಡೋದು ಹೋಪ್ಲೆಸ್. ತೀರ್ಥಯಾತ್ರೆ ಬರೀ ತೀರ್ಥಯಾತ್ರೆ ಮಾಡ್ತಾರೆ, ತೀರ್ಥ ಪ್ರಬಂಧ ನಂಬರ್ ಒನ್ ಅದು. ಇನ್ನು ಬರೀ ತೀರ್ಥ ಪ್ರಬಂಧ ಓದ್ದ, ಜ್ಞಾನ ಇಲ್ಲದೇನೆ ತೀರ್ಥಯಾತ್ರೆ ಮಾಡೋದಕ್ಕಿಂತ ಬರೀ ತೀರ್ಥ ಪ್ರಬಂಧ ಪಾರಾಯಣ ಮಾಡೋದು ಏನದು? ಮೋರ್ ಎಫೆಕ್ಟಿವ್. ಯಾತಕ್ಕೆ? ಜ್ಞಾನ ಬರ್ತಾ ಇದೆ ಅದರೊಳಗೆ. ಅರ್ಥ? ಅದ್ ಎಷ್ಟೋ ಜನ ತೀರ್ಥಯಾತ್ರೆ ಮಾಡಿರ್ತಾರೆ, ಒಂದ್ಸಲ ಎರಡು ಸಲ ನಿತ್ಯ ತೀರ್ಥ ಪ್ರಬಂಧ ಪಾರಾಯಣ ಮಾಡ್ತಾರೆ, ಏನಾಗುತ್ತಾಗ? ನಿತ್ಯ ತೀರ್ಥಯಾತ್ರೆ ಇಲ್ಲ, ನಿತ್ಯ ತೀರ್ಥ. ಅದೇನು ಪ್ರದಕ್ಷಿಣಾಕಾರ ಮಾಡಿದ್ರು, ಅದು ಕೂಡ ಮಾಡಬೇಕಾದ್ರೂ ಕೂಡ ಹೇಗೆ ಮಾಡಿದ್ದಾರೆ, ಪ್ರದಕ್ಷಿಣಾಕಾರ ಮಾಡಿದ್ರು ನಿತ್ಯ ತೀರ್ಥಯಾತ್ರೆ. ಅದೇ ಎಷ್ಟೊತ್ತು ಬೇಕು ನಿಮಗೆ? ಅದು ಅರ್ಧ ಗಂಟೆ ಸಾಕಷ್ಟೆ, ಅರ್ಧ ಗಂಟೆ ಇಡೀ ತೀರ್ಥ ಪ್ರಬಂಧ ಹೇಳ್ಬಿಡ್ಬೋದು. ಬಾಯಿ ಬಂದ್ಮೇಲೆ ಅಷ್ಟೇ, ಬದಲಲ್ಲ, ಬಾಯಿ ಬಂದ್ಮೇಲೆ ಅರ್ಧ ಗಂಟೆಯಲ್ಲಿ ಹೇಳ್ಬೋದು ಅಷ್ಟೇ. ಇನ್ನೂರು ಶ್ಲೋಕ ಕೂಡ ಇಲ್ಲ, ಗೀತೆ ಒನ್ ಅವರ್ ಸಾಕು ಗೀತೆ ಹೇಳೋದಕ್ಕೆ. ಏಳ್ನೂರು ಶ್ಲೋಕ ಇದೆ ಅದು, ಗೊತ್ತಾಯ್ತಾ? ಏಳ್ನೂರು ಶ್ಲೋಕ, ಒಂದು 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 ಗಂಟೆ ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ. ಇದು ಅರ್ಧ ಗಂಟೆ ಇಡೀ ತೀರ್ಥಯಾತ್ರೆ ಮಾಡಿದ್ರೆ ಪುಣ್ಯ ಬರುತ್ತೆ. ನಿಮಗೆ ರಿಕ್ಷಾದಲ್ಲಿ ಕಾಯ್ತ ಕೊಡೋ ಹೊತ್ತಿನಲ್ಲಿ ಮೂರು ಇರುತ್ತದೆ ಆಗಲೇ. ಅದು ಯಾತಕ್ಕೆ ಹೇಳಿದ್ರೆ ಜ್ಞಾನ ಅಂಬೋದು ಏನದು ತುಂಬಾ ಶ್ರೇಷ್ಠವಾದದ್ದು. ನಿಜವಾಗ್ಲೂ ಸಂಬಳ ನೋಡ್ಕೊಳ್ಳೋದು ಏಕಾದ್ರೆ ಸಂಬಳ ಕೊಡ್ತಾರಲ್ಲ, ಯಾವ್ದಕ್ಕೆ ಕೊಡ್ತಾರೆ ಸಂಬಳ ಅವರಿಗೆ? ನಾಲೆಡ್ಜ್ ಕೊಡೋದು, ನಾಲೆಡ್ಜ್ ಸಂಬಳ ಕೊಡೋದು. ಅರ್ಥ ಆಯ್ತಾ? ಈಗ ಕೆಲಸ ಮಾಡೋದೆಲ್ಲ ಒಬ್ಬ, ಅವನಿಗೆ ಸಂಬಳ ಕಡಿಮೆ. ಆ ಡೈರೆಕ್ಟ್ ಮಾಡೋನೊಬ್ಬ, ಅವನಿಗೆ ಸಂಬಳ ಜಾಸ್ತಿ. ಯಾತಕ್ಕೆ? ಅವನ ಜ್ಞಾನ ಕೊಟ್ಟದಕ್ಕೆ ಅವ್ರು ಮಾಡಕ್ ಬರ್ತಿರ್ಲಿಲ್ಲ. ಅದರಿಂದ ಸಂಬಳ ಅತಿ ಹೆಚ್ಚು ಯಾರಿಗೆ ಅಂತ ಕೇಳಿದ್ರೆ ಜ್ಞಾನಕ್ಕೆ ಕೊಡ್ತಾರೆ. ಇನ್ನು ರಿಟೈರ್ ಪ್ರೊಫೆಸರ್ ರಿಟೈರ್ ಆಗ್ತಿರ್ತಾನೆ, ಅವನಿಗೆ ಸಂಬಳ ಭಾರಿ ಜಾಸ್ತಿ, ಅವನಿಗೆ ಕೆಲಸ ಭಾರಿ ಕಡಿಮೆ, ವರ್ಕ್ ಲೋಡ್ ಇರೋದೇ ಇಲ್ಲ, ಸಂಬಳ ಭಾರಿ ಜಾಸ್ತಿ. ಫ್ರೆಶರ್ ಪಾಪ ಸಿಕ್ಸ್ಟಿ ಅವರ್ ಫುಲ್ ಮಾಡಿದ್ರೆ ಸಂಬಳ ಭಾರಿ ಕಡಿಮೆ. ಅದಕ್ಕೆ ಇನ್ನೂ ಏನಿಲ್ಲ ಅವನಿಗೆ, ಇನ್ನು ಜ್ಞಾನ ಆ ಪಾಕ ರೀಚ್ ಆಗಿಲ್ಲ ಅಂಥೇಳಿ. ಅದು ಸಾಮಾನ್ಯ ಅನುಭವಕ್ಕೆ, ಯಾತಕ್ಕೆ ಅನುಭವದಿಂದ ಏನು ಬಂದಿರುತ್ತೆ, ಜ್ಞಾನ ಜಾಸ್ತಿ ಆಗಿರುತ್ತೆ. ಶಾಸ್ತ್ರಾರ್ಥ ಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮಂ ಮತಂ, ಆಚಾರ್ಯರ ಮಾತು. ಶಾಸ್ತ್ರಜ್ಞಾನ ಪ್ಲಸ್ ಅನುಭವ ಸೇರ್ಕೊಂಡ್ಬಿಟ್ರೆ ಏನಾಗುತ್ತದೆ, ಉತ್ತಮ ಫ್ರೆಶರ್ ಕೆಲಸ ಸೇರುತ್ತಷ್ಟು ಟೆಕ್ಸ್ಟ್ ಬುಕ್ ಬರೀತಾನೆ, ಅದು ಪಾಪ್ಯುಲರ್ ಆಗೋದಿಲ್ಲ. ಒಬ್ಬ 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬರೀತಾನೆ, ಅವಾಗ ಏನಾಗುತ್ತೆ, ಅನುಭವ ಸೇರ್ಕೊಂಡಿರುತ್ತೆ, ಆದ್ರಿಂದ ತುಂಬಾ ಜಾಸ್ತಿ ಬರುತ್ತೆ. ಸೊ ಜ್ಞಾನ ಅನ್ನೋದು ಯಾವಾಗಲೂ ಡಾಮಿನೇಟ್ ಆಗೋದ್ರಿಂದ ಜ್ಞಾನವಿಲ್ಲದ ವಿಮರ್ಶೆ, ವಿಮರ್ಶೆ ಶಬ್ದದಲ್ಲಿ ಏನಿದೆ ಜ್ಞಾನ ವಿಮರ್ಶೆ ಏನ್ ಮಾಡ್ತಾರೆ ಜ್ಞಾನ ಇಲ್ಲದೆ ಹೋದ್ರೆ. ಅದಕ್ಕೋಸ್ಕರ ಜ್ಞಾನ ಇದ್ದೇ ಇದೆ. ಚಿತ್ವ ಇತ್ಯಸ್ಯ ಸಾಧನೆ ಮಾಡೋ ತುಂಬಾ ಜನಗಳು ಎಲ್ಲರೂ ಮಾಡೋದಿಲ್ಲ ಅಂಬುದು ಹೆಚ್ಚು. ಅದು ತುಂಬಾ ಜನಗಳು ಮೆಕ್ಯಾನಿಕಲಿ ಆಚಾರ ಇಳಿಸ್ಕೊಂಡವರು ಇದ್ದಾರೆ, ಆದರೆ ವಿಚಾರ ಮಾಡೋ ಸಂಖ್ಯೆ ಕಡಿಮೆ. ಎಲ್ಲ ಬಿಟ್ಟವರು ಅತಿ ಹೆಚ್ಚು, ಅದರಲ್ಲಿ ಬರೀ ಕರ್ಮಾನುಷ್ಠಾನ ಮಾಡೋರು ಸ್ವಲ್ಪ ಜಾಸ್ತಿ. ಜ್ಞಾನ ಕಾರ್ಯಕ್ಕೆ ಹೋದಾಗ ಇನ್ನೂ ಕಡಿಮೆ ಆಗ್ತಾ ಬರೋದು. ಅದು ಸಾಮಾನ್ಯವಾಗಿ ಹೈಯೆಸ್ಟ್ ಯಾವುದು ಅಂದ್ರೆ ಅದೇ ಹೈಯೆಸ್ಟ್ ಅಂತ ರೀಚ್ ಆಗೋದು ಎಲ್ಲರಿಗೂ ಕಾರಣ ಆಗುತ್ತೆ. ಎಷ್ಟೋ ದೊಡ್ಡ ಬೆಟ್ಟ ಎತ್ತಿ ಅರ್ಧ ಕಿಳಿದು ಬಿಡ್ತಾರಲ್ಲ, ಹಾಗೆ ಪೂರ್ತಿ ಪೀಕತ್ ಪ್ರಕಾರ ಏನಾಗಿರ್ಬೇಕು ಅವನು ತುಂಬಾ ಶ್ರಮ ವಹಿಸಿರ್ಬೇಕು. ಆ ಶ್ರಮ ಇಂಟೆಲೆಕ್ಚುಯಲ್ ಅಂಡ್ ಫಿಸಿಕಲ್, ಇಂಟೆಲೆಕ್ಚುಯಲ್ ಜಾಸ್ತಿ ಇರಬೇಕು. ತತಏವ ತಸ್ಯ ಏನ ಏನ ಅದೇನದು ಏನ್ ಮಾಡುತ್ತೆ ವಿಮರ್ಶೆಯಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಶ್ರವಣ ಮನನ ಧ್ಯಾನ ಮೂರು ಕೂಡ ಏನದು ಜ್ಞಾನದ ಪಾರ್ಟ್ಗಳು. ಇವತ್ತು ಓದು ಓದ್ಬೇಕಾದ್ರೆ ಮೊದಲು ಏನ್ ಮಾಡ್ತಾರೆ ಪಾಠ ಹೇಳ್ಬಿಡ್ತಾರೆ, ಆಮೇಲೆ ಬರೆಸ್ತಾರೆ, ಆಮೇಲೆ ಎಕ್ಸಾಮ್ ಪ್ರಿಪೇರ್ ಹಾಲಿಡೇಸ್ ಅಂತ ಕೊಡ್ತಾರೆ. ಯಾತಕ್ಕದ ಎಲ್ಲ ಮನನ ಮಾಡ್ಲಿಕ್ಕೆ ಅನುಕೂಲವಾಗ್ಲಿ ಅಂತ ಕೊಡ್ತಾರೆ. ಅದು ಕೂಡ ಏನಾದ್ರು ಪಾರ್ಟ್ ಆಫ್ ದಿ ಡ್ಯೂಟಿ. ಇವತ್ತು ಪರೀಕ್ಷೆ ಪಾಠ ಮುಗಿಸಿ ನಾಳೆ ಪರೀಕ್ಷೆ ಇಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ ಮೊದಲು. ಆ ಮನನ ಕೊಡೋಕೆ ಕಾರಣ ಅದು ತಿಳಿತಾ, ಅಲ್ಲಿ ಯೋಚನೆ ಮಾಡಿ ಬರೀತಾನಲ್ಲ ಅದು ಧ್ಯಾನ ಆಯ್ತಾ ಫೈನಲ್. ಅದೆಲ್ಲ ಯಾವ್ದ್ರ ಪಾರ್ಟ್ ಅದು ಜ್ಞಾನದ ಭಾಗಗಳಾದ್ರಿಂದ ವಿಷ್ಣು ದೇವರ ಪೂಜೆ ಮಾಡ್ಬೇಕಾದ್ರೆ ಮಂತ್ರ ತಿಳ್ಕೊಂಡು ಅದು ಜ್ಞಾನದ ಕಾರ್ಯ ಆಯ್ತಾಗ ಮಂತ್ರಾರ್ಥ ತಿಳ್ಕೊಂಡಾಗ ಜ್ಞಾನ ಆಯ್ತು ತಿಳಿತಾ. ದೇವ್ರ ಮೇಲೆ ಜೀವಿಸೋದು ಜಾಸ್ತಿ ಗೊತ್ತಾಯ್ತು ಜ್ಞಾನ ಆಯ್ತು. ಇಲ್ಲದವ್ರು ಏನಾಗ್ತಿದ್ದಿಲ್ಲ ಮೆಕ್ಯಾನಿಕಲ್ ಆಗೋದು. ಜ್ಞಾನನೆಯನ್ನ ಮಾಡ್ತಾರೆ ಅಂದ್ರೆ ಮೊದ್ಲಿನ ಹಾಗೆ ಇರುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಮುಂದಕ್ಕೆ ಹೋಗ್ಬೇಕಾದ್ರೆ ಜ್ಞಾನದ ಸಪೋರ್ಟ್ ಬೇಕೇ ಬೇಕು. ಚಿತ್ವ ಇತ್ಯಸ್ಯ ಸಬೀಜ ಮುದ್ರತೆ ಇತಿ ವ್ಯಾಖ್ಯಾನ ಅಸದಿತಿ ಭಾವೇನಾ ವ್ಯಜಸ್ಚೇತಿ ಇಷ್ಟ ವಿಮರ್ಶ ವಿವೇಕ. ಮತ್ತೊಂದಿಗೆ ಅರ್ಥ ಬರೀತಾರೆ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಶಸ್ತ್ರ ಹೇಗಿರೋ ದೃಢವಾಗಿರಬೇಕು, ಅದರಿಂದ ಕಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಕಟ್ ಮಾಡ್ಬೇಕು ಅವರ ಅರ್ಥ ಬರೀತಾರೆ ಬೇರೆಯವರು. ಬುಡ ಸಮೇತ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಬುಡ ಸಮೇತ ಕಟ್ ಮಾಡಬಾರ್ದು, ದೇವರನ್ನೇ ಇಲ್ಲ ಅಂದ್ಬಿಟ್ಟಾಗತ್ತೆ. ಬುಡ ಸಮೇತ ಕಟ್ ಮಾಡಬಾರದು, ಅದಕ್ಕೆ ಕಟ್ ಮಾಡೋ ಅರ್ಥ ಕಟ್ ಅಂತಾರೆ ವಿಮರ್ಶೆ ಅಂತ ಹೇಳಿದ್ರಿಂದ ಎಲ್ಲ ವಿಮರ್ಶೆ ಎಲ್ಲಿ ಎಂಡ್ ಆಗಬೇಕು ನೀರಿಗೆ. ನಾವು ಪ್ರಾಕ್ಟಿಕಲಿ ಮಾಡೋದೆಲ್ಲ ಶಾಸ್ತ್ರ, ದೇವ್ರ ಬಗ್ಗೆ ಇಲ್ಲ ಅಂತಾರೆ. ಇವತ್ತು ಯಾವ ನೀರು ಹಾಕೋನು ಕೂಡ ಎಲೆಯಲ್ಲಿ ನೀರು ಹಾಕೋದೇ ಇಲ್ಲ. ಎಲ್ಲಿ ಹಾಕ್ತಾರೆ ನೀರು ಅವನು? ರೆಂಬೆ ಹಾಕಿಲ್ಲ, ನೀರು ಬುಡಕ್ಕೆ ಹಾಕ್ಬಿಡ್ತಾರೆ. ಸಿಂಪಲ್ ಅದು, ಅಂದ್ರೆ ಮೂಲ ದೇವ್ರ ಅಂದ್ಮೇಲೆ ದೇವ್ರ ಪೂಜೆ ಬಂತಲ್ಲ ಅದರೊಳಗೆ, ಸಿಂಪಲ್ ಆಗಿದೆ. ನೀವು ನಾನು ಹೇಳ್ತೀವಿ ಆಕ್ಚುಲಿ ಗಿಡ ಬೆಳೆಸ್ಬೇಕಾದ್ರೆ ಹಾಗೆ ಮಾಡ್ತಾನೆ, ಬೇರೆದಕ್ಕೆಲ್ಲ ಎಲೆಗೆ ಎದಕ್ಕೆ ಹಾಕ್ತಾರೆ ಬುಡಕ್ಕೆ ಇಲ್ಲ ಗೊತ್ತಾಯ್ತಿಲ್ಲ. ಎಲ್ಲ ಹೋಮ ಮಾಡಿರ್ತಾನೆ ಅವ್ನ ತಂದೆ, ಅವನು ಕೂಡ ಮಾಡಿರೋದು ಏನ್ ಅರ್ಥ ಅದಕ್ಕೆ? ಎಲ್ಲ ಹೋಮ ಜಾಯತ್ರಿ ಜಪನೇ ಇಲ್ಲ, ಬೇಸಿಕ್ಕೇ ಇಲ್ಲ. ಎಲ್ಲ ಇದು ಬುಡದಿಂದ ಹೇಗೆ ಬ್ರಿಟೇಗಳು ಸಂಧ್ಯಾವನ್ನೇ ಒಂದಿಲ್ಲ, ಗಾಯತ್ರಿ ಜಪ ಮಾಡಲಿಲ್ಲ, ಯಾವ ಮಂತ್ರಕ್ಕೂ ಅಧಿಕಾರ ಇಲ್ಲ ಅವನಿಗೆ, ಯಾವ ಕರ್ಮಕ್ಕೂ ಅಧಿಕಾರ ಬರೋದಿಲ್ಲ, ಹೊರತೋಯ್ತು. ಅದನ್ನು ಬಿಟ್ಟು ಎಷ್ಟು ಜನ ಮಾಡ್ತಾರೆ ಹೋಮಾನ ಮಾಡಿರ್ತಾರೆ, ಅವತ್ತು ಕೂಡ ಸಂಧ್ಯಾನೆ ಮಾಡಿರೋದಿಲ್ಲ ಅವನು. ಅಷ್ಟರ ಮಟ್ಟಿಗೆ ಇರ್ತಾರೆ. ಅದು ಭಾರಿ ವೈಭವ ಮಾತ್ರ ಭಾರಿ ಜೋರು ಇರುತ್ತೆ, ಸಿಕ್ಕಾಬಿಟ್ಟು ವೈಭವ. ಸಂಧ್ಯಾನೆ ಕೂಡ ಗೊತ್ತಿಲ್ಲ, ಆಚರಣೆ ಮಾಡೋಕ್ಕೂ ಬರೋದಿಲ್ಲ, ಮಾಡಬೇಕಾದ್ರೂ ಮನಸ್ಸೆಲ್ಲೋ ಇರುತ್ತೆ. ಅದು ಹೇಗಾಗುತ್ತೆ? ಬರೀ ಶೋ ಆಗುತ್ತೆ, ಉದರ ವೈರಾಗ್ಯವಿದು ಆಗುತ್ತೆ. ಜ್ಞಾನ ಅನ್ನೋ ತುಂಬಾ ಮುಖ್ಯ. ಅರ್ಥಸಹಿತವಾದ ಪಾರಾಯಣ, ಅರ್ಥವಿಲ್ಲದ ಹೋಮ ಯಾವ ಶ್ರೇಷ್ಠ? ಅದರಲ್ಲಿ ಪಾರಾಯಣ ತುಂಬಾ ಶ್ರೇಷ್ಠ. ಅದಕ್ಕೆ ಅದಕ್ಕೆ ಪಾರಾಯಣ ಅಂದ್ರೆ ಅಷ್ಟು ಮಹತ್ವ ಕೊಡ್ತಾರೆ. ಹೋಮಕ್ಕೆ ತುಂಬಾ ಜನ ಬೇಕು, ಪಾರಾಯಣ ತಾನು ಒಬ್ಬನೇ ಮಾಡ್ಕೊಂಡಿರು ಆರಾಮಾಗಿ, ಡಿಸ್ಟರ್ಬೆನ್ಸೇ ಇಲ್ಲ. ಇದು ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಹೋಮ ಮಾಡ್ತಾ ಮಾಡ್ತಾ ಅನುಸಂಧಾನ ಮಾಡ್ತಾನೆ, ಭಾರಿ ಶ್ರೇಷ್ಠ. ಅದಿಲ್ಲ, ಬರೀ ಮೆಕ್ಯಾನಿಕಲಿ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಇದೇ ಬೆಟರ್. ಏನ ಯಾವುದು ಅದು ಮುಂದೆ ಹೇಳ್ತಾರೆ. ಸಾತ್ವಿಕ ರಾಜಸ ತಾಮಸ ಹೇಳಬೇಕಾದ್ರೆ ಇವೆಲ್ಲ ವಿಭಾಗ ಮಾಡ್ತಾರೆ. ಸಾತ್ವಿಕ ರಾಜಸ ತಾಮಸ ಯಾವುದು ಅಂದ್ರೆ ಅದು ಮಂತ್ರಹೀನ ಮದಕ್ಷಿಣಂ ತತ್ ತಾಮಸ ಮುದಾಹೃತಂ, ಅದು ತಾಮಸ ಯಜ್ಞ ಹೊರತು ಎಂದು ಸಾತ್ವಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ಅಷ್ಟೇನೆ, ಅರ್ಥ ತಿಳಿಬೇಕಾದ ಕಾಲ ಕಳ್ಕೊಳ್ಬಾರ್ದು. ಚಿಕ್ಕ ಮಕ್ಕಳು ಅರ್ಥ ವೇದ ಅಭ್ಯಾಸ ಮಾಡ್ತಾರೆ, ಅರ್ಥ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅದಕ್ಕೆ ಸಾಧ್ಯ ಇಲ್ಲ. ಮೊದಲೆಲ್ಲ ಏನ್ ಮಾಡ್ತಾರೆ, 16 ವರ್ಷದವರಿಗೆ ಎಲ್ಲ ಬಾಯ್ಪಾಠನೆ, ಆಮೇಲೆ ಏನ್ ಮಾಡ್ತಾರೆ ಅರ್ಥ ತಿಳಿಯ ಶುರು ಮಾಡ್ತಾರೆ. ಅದು ಪದ್ಧತಿ ಬಂದೇ ಬರುತ್ತೆ, ಆದ್ರೆ ಫುಲ್ ಫಲ ಬರ್ಬೇಕಾದ್ರೆ ಫಲದಲ್ಲಿ ಅನೇಕ ವಿಧ ಅಂತ ಹೇಳಿದೆಯಲ್ಲ, ಈಗ ಫಲದಲ್ಲಿ ಅನೇಕ ವಿಧ. ಫುಲ್ ಫಲ ಬರ್ಬೇಕಾದ್ರೆ ಎಲ್ಲ ಗೊತ್ತಿದ್ರೆ ನಂಬರ್ ಒನ್, ಇಲ್ಲ ಹೋದ್ರೆ 35% ಪಾಸ್ ಅಂತಾರಲ್ಲ, ಹಾಗೆ ಪಾಸ್ ಹೌದು ಬಟ್ 100% ಅಲ್ಲ ಅದು. ಅದಕ್ಕೆ ಶ್ರದ್ಧೆಯಿಂದ ಮಾಡಿದ ಕರ್ಮ ಹೌದು, ಆದ್ರೆ 100% ಫಲ ಕೊಡ್ಬೇಕಾದ್ರೆ ಏನಾಗಿರ್ಬೇಕದು? ಅರ್ಥಜ್ಞಾನ ಪ್ರತಿ ಪದಕ್ಕಿರ್ಬೇಕು, ಪ್ರತಿ ಅಕ್ಷರಕ್ಕಿರ್ಬೇಕು. ಮತ್ತೆ ಅದ್ರ ಬೂರರ್ಥ, ವೇದಕ್ಕೆ ಬೂರರ್ಥ ಗೊತ್ತಿರ್ಬೇಕು, ಅದು ಆಚಾರ್ಯ ಗೊತ್ತಾಗ ಬುಡ್ಡೆ ಬರೋದು ಅವರಿಗೆ. ಅದಕ್ಕೆ ವಾಯುದೇವರಿಗೆ ಅದಕ್ಕೆ ಎಲ್ಲ 100% ಅಲ್ಲ, ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ ಅಷ್ಟು. ಯಾವ ಬರುತ್ತೆ ಅದಕ್ಕೆ ಅವರಿಗೆ ಎಲ್ಲ ಗೊತ್ತಿದೆ. ಪ್ರತಿ ದೇವರು ನೋಡ್ತಾರೆ, ಮತ್ತೆ ಅವರು ಅರ್ಥ ನೋಡೋದಲ್ಲ, ದೇವರನ್ನು ನೋಡ್ತಾರೆ, ಪದ ನೋಡ್ತಾರೆ, ಅದನ್ನು ನೋಡ್ತಾರೆ, ಮೂರು ಅರ್ಥ ನೋಡ್ತಾರೆ, ಅದೆಲ್ಲ ತಾರತಮ್ಯ ನೋಡ್ತಾರೆ. ಉಳಿದವ್ರಿಗೆ ಅಷ್ಟು ಗೊತ್ತಿಲ್ಲ ನೋಡ್ತಾರೆ, ರಷ್ಯದ ಅದಕ್ಕಿಂತ ಜಾಸ್ತಿ ಗೊತ್ತಿದೆ. ಎವ್ರಿ ಮೂಮೆಂಟ್ ಅಷ್ಟು ಜ್ಞಾನ ಇದೆ ಅದರಿಂದ ಅವರಿಗೆ ಬರೋಷ್ಟು ಯಾರಿಗೂ ಬರೋದಿಲ್ಲ. ಸಿದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ದುರ್ಕೋದರ. ನಾವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಬೇಕು, ಆದರೆ ಪ್ರಯತ್ನ ಪಟ್ಟು ಆಗೋ ಪ್ರಸಂಗದಲ್ಲಿ ಬಿಟ್ಟರೆ ತಪ್ಪಾಗತ್ತೆ ಅಷ್ಟು. ಇವತ್ತು ತಮ್ಮ ಸ್ಥಿತಿಗೆ ನಮಗೊಂದು ಏನು ಮಾಡಲಿಕ್ಕೆ ಬರೋದವ್ರು ದೇವರು ಹುಟ್ಟಿಸ್ತಾನೆ ಇರಲಿಲ್ಲ, ಏನೋ ಮಾಡಕ್ ಬರುತ್ತೆ ಅಷ್ಟನ್ನು ಸರಿಯಾಗಿ ಮಾಡ್ಬೇಕಷ್ಟೇ. ನಾವು ಸರಿಯಾಗಿ ಮಾಡಿದೆ ಅವ್ರು ಅಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂದ್ಬಿಟ್ರೆ ಯಾವುದು ಬರೋದೇ ಇಲ್ಲ, ಭಾರಿ ಓವರ್ ಕಾನ್ಫಿಡೆನ್ಸು ಬರೋದಿಲ್ಲ, ನೋ ಕಾನ್ಫಿಡೆನ್ಸು ಆಗಲೂ ಬರೋದಿಲ್ಲ. ಓವರ್ ಕಾನ್ಫಿಡೆನ್ಸ್ ಇಂದನೂ ಕೆಲಸ ಆಗೋದಿಲ್ಲ, ಅಹಂಕಾರ ಅದು, ಏನೂ ಬರೋದಿಲ್ಲ, ಪ್ರಯತ್ನ ಮಾಡೋದಿಲ್ಲ, ಅದರಿಂದನೂ ಕೆಲಸ ಆಗೋದಿಲ್ಲ. ಎಷ್ಟಿರ್ಬೇಕು ಅದಕ್ಕೆ? ಅದಕ್ಕೆ ಯಥಾಶಕ್ತಿ ಯಥಾ ಯಥಾ ಬಲಂ ಯಥಾ ಜ್ಞಪ್ತಿ ಅಂತ ರಾಯರು ಹೇಳ್ತಾರಲ್ಲ, ಹಾಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಹೌದು, ಅದು ಹೇಳಿದೆ ಇಂದಾಗಲೇ, ಹಿಂದೆ ಹೇಳಿದೆ. ಕೃಷ್ಣ ರೂಪ ವಾಸುದೇವ ರೂಪ, ವಾಸುದೇವ ಅಂದ್ರೆ ಮೋಕ್ಷ ಕೊಡೋ ರೂಪ, ಅಲ್ಲಿಗೆ ಅಪ್ಲೈ ಮಾಡ್ಬೇಕು. ಯಾವಾಗ ಕೃಷ್ಣ ವಾಸುದೇವ ತಾನೇ, ವಾಸುದೇವ ಕೃಷ್ಣ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಆದ್ದರಿಂದ ಆ ರೂಪಕ್ಕೆ ಅಪ್ಲೈ ಮಾಡ್ತೇವೆ. ವಿಶೇಷ ಅದು, ಸೃಷ್ಟಿ ಮಾಡಬೇಕಾದ್ರೆ ಪ್ರದ್ಯುಮ್ನ ಅಂತ ಹೇಳ್ತೇವೆ, ಲಯಕ್ಕೆ ಸಂಕರ್ಷಣ, ಮೋಕ್ಷಕ್ಕೆ ವಾಸುದೇವ, ವಾಸುದೇವ ಕೃಷ್ಣ, ಅದಕ್ಕೆ ಕೃಷ್ಣಾರ್ಪಣ ಅಂತ ಹೇಳೋ ಸುಲಭ. ತಾನೇ ಹೇಳ್ತಾರೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಅಂತ ಹೇಳಬೇಕು, ಕೃಷ್ಣ ಅಂತ ಹೇಳಬೇಕು ಅಷ್ಟೇ. ಚಿತ್ವಾ ಇತ್ಯಸ್ಯ ಇತ್ಯತಃ ತತಶ್ಚೇತಿ ಯತೋ ವಿವರ್ಷೇವ ಕೃತಿ ಪ್ರತ್ಯತ್ಯ ದೇಹೇ ವಿಶ್ವೇಶ್ಯ ಛೇದಃ ನ ಸರ್ವಥಾ ಉದ್ಧರಣಂ. ಜಗತ್ತು ನಾಶ ಮಾಡಬಾರದು, ದೇವರನ್ನೂ ಬಿಡಾಗಿಲ್ಲ. ವಿಮರ್ಶೆ ಮಾಡಿಕೊಂಡು ಮೂಲ ಯಾರು, ತಾರತಮ್ಯ ಸರಿಯಾಗಿ ಜ್ಞಾನ ಇಟ್ಕೊಂಡು ಯಾರ್ಯಾರು ಎಷ್ಟು ಡ್ಯೂ ರೆಸ್ಪೆಕ್ಟ್ ಅಂತೀವಲ್ಲ, ಹಾಗೆ ಡ್ಯೂ ರೆಸ್ಪೆಕ್ಟ್ ಕೊಡೋದೇ ಸಾಧನೆ. ತತ ಏವ ತಸ್ಯ ಏಕಸ್ಯ ಏವ ಇದಂ ಅಬಂಧಕಂ ಭವತಿ. ಅವನಿಗೇನಾಗೋದಿಲ್ಲ, ಬಂಧಕ ಆಗೋದೇ ಇಲ್ಲ. ಇತಿ ಯುಜ್ಯತೆ. ಹೇಳಲಿಲ್ಲ ನೀರಲ್ಲಿ ಮುಳುಗಿದ ಬಂಧಕ ಆಯಿತು ಸತ್ತೋದ, ಇನ್ನು ನೀರಲ್ಲಿ ಮುಳಿದ ಎಂಜಾಯ್ ಮಾಡ್ತಿದ್ದ, ನೀರಲ್ಲಿ ಮುಳಿ ಎಂಜಾಯ್ ಮಾಡ್ತಿದ್ದ ಅವನು. ಯಾತಕ್ಕೆ? ಈಜು ಬರುತ್ತೆ ಅವನಿಗೆ. ಸೊ ಈಜು ಬಂದವನು ನೀರಿನ ಭಯ ಹೇಗಿಲ್ವೋ, ಈಸಬೇಕು ಇದ್ದು ಜಯಿಸಬೇಕು. ಸಂಸಾರ ಸಮುದ್ರ ಈಸೋದು ಯಾವಾಗ? ಜ್ಞಾನ ಇರಬೇಕು. ಈಜ್ಬೇಕಾದ್ರೆ ಏನಿರ್ಬೇಕು ಅವನಿಗೆ? ಫಸ್ಟು ಉಸಿರು ಹಿಡಿಬೇಕು. ಉಸಿರು ಹಿಡಿದ್ರೆ ಇಲ್ಲಕ್ಕೆ ಬರೋದಿಲ್ಲ. ಉಸಿರು ಹೋದ್ರೆ ವಾಯುದೇವರು, ವಾಯುದೇವರು ಹೇಳಿದ್ರೆ ಇಲ್ಲಕ್ಕೆ ಬರಲಿ ಬರೋದಿಲ್ಲ. ವಾಯುದೇವರು ಹೇಳಿದ್ರೆ ಮಾತ್ರ ಸಂಸಾರದಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯ. ಅವ್ರು ಬಿಟ್ಟುಬಿಟ್ಟು ಏನಾಗುತ್ತೆ? ಅಲ್ಲ ಮುಳುಗು, ಎಂತ ಎಕ್ಸ್ಪರ್ಟ್ ಈಜುಗಾರ ಕೂಡ ಯಾವಾಗ ಉಸಿರು ಬಿಡ್ತಾನ ಏನಾಗ್ತಾನ ಅವನು? ಉಸಿರನ್ನು ಯಾವ ಎಷ್ಟೊತ್ತು ಹಿಡಿದಿರ್ಬೇಕು ಈಜ್ಬೇಕಾದ್ರೆ? ಈಜಷ್ಟೊತ್ತು ಇರ್ಬೇಕು. ಸೊ ವಾಯುದೇವರು ಎಷ್ಟೊತ್ತು ಹಿಡಿಬೇಕು? ಯಾವಾಗಲೂ ಒಮ್ಮೊಮ್ಮೆ ಅಲ್ಲ, ಎಂದೋ ಶನಿವಾರ ಬಂದಾಗ ಶನಿವಾರ ಮಾತ್ರ ಹೋಗೋದಿರ್ತಾರೆ ಆ ಥರ, ಅವೆಲ್ಲ ಅಲ್ಲ. ಯಾವಾಗಿರ್ಬೇಕದು ಉಸಿರಾಟ? ಹೇಗೆ ದೇಹಕ್ಕೆ ಯಾವಾಗಲೂ ಬೇಕೋ, ಆಚಾರ ಸ್ಮರಣೆ ಯಾವಾಗ ಬೇಕೋ ಯಾವಾಗಲೂ ಇರಬೇಕು. ಅದಕ್ಕೆ ಸ್ಮರಣೆ ಕುಲಕೋಟಿ ಉದ್ಧಾರಣೆ. ಯಾವಾಗ ಉಸಿರಿಡಿತಾನೆ ಅವನು ಉದ್ಧಾರ, ಮೇಲಕ್ಕೆ ಬರ್ತಾನು. ಉಸಿರು ಬಿಟ್ಟ ಮುಳುಗಿ ಹೋಗ್ತಾನೆ. ಸೊ ವಾಯುದೇವನ ಹಿಡಿದಾಗ ಏನಾಗ್ತಾನೋ ಅವನು ಮೇಲೆ ಬರ್ತಾನೆ. ಈ ಅರ್ಥ ವಾಯುದೇವನ ಬಿಟ್ಟಿರೋ ಕೆಲಸನೇ ಇಲ್ಲ. ನೀರಲ್ಲಿ ಮುಳುಗಿರಿ, ವಾಯುದೇವರು ಬೇಕು. ಮೇಲಕ್ಕೆ ಹಾರಲಿ, ಉಸಿರಿಡ್ಕೊಂಡು ಹಾರ್ಲಕ್ಕೆ ಬರೋದಿಲ್ಲ. ಉಸಿರಿಡ್ಕೊಂಡ್ರೆ ಹಾರ್ಲಕ್ಕೆ ಬರೋದು. ಅರ್ಥ ಆಯ್ತಾ? ಪ್ರಾಣಾಯಾಮ ಅಂದ್ರೆ ಅದೇನೆ, ಉಸಿರಿಡ್ಕೊಂಡು ನಿಮ್ಮ ಹೊಡಿಲಿ ಇನ್ನೊಬ್ರು ಹೊಡಿಬೇಕೀಗ. ಅವಾಗ ಏನ್ ಮಾಡ್ಬೇಕು? ಫಸ್ಟ್ ಅವನು ಉಸಿರು ತಂದ್ಕೋಬೇಕು, ಉಸಿರು ತಂದ್ಕೊಂಡು ಹೊಡಿಬೇಕು. ಎಲ್ಲರೂ ಹೊಡಿಲಕ್ಕೆ ತಟ್ಟು ಬೀಳೋದಿಲ್ಲ ಅವರು. ಅರ್ಥ ಆಯ್ತಾ? ಅಂದ್ರೆ ಅದಕ್ಕೆ ಜಗತ್ ಪ್ರಾಣ ಅಂತ ವಾಯುದೇವರಿಗೆ ಹೆಸರು. ಪ್ರತಿ ಕೆಲಸದಿಂದ ವಾಯುದೇವರು ಇರಲೇಬೇಕು. ತತೈವ ತಸ್ಯ ಏಕಸ್ಯ ಏವ ಇದಂ ಅಬಂಧಕಂ. ಆದ್ರಿಂದ ನೀರು ಬಂಧಕ ಬರದೆ ಈಜ್ ಬರದೇ ಇದ್ದವರಿಗೆ, ನೀರು ತಾರಕ ಈಜ್ ಬಂದವರಿಗೆ, ಈ ಕಡೆಯಿಂದ ಆ ಕಡೆ ದಾಟಿಕೊಂಡು ಹೋಗ್ಬಿಡ್ತಾನೆ, ದಾರಿಯನ್ನ ಸುಖವಾಗಿ ದಾಟ್ಕೊಂಡು ಹೋಗ್ತಾನೆ. ಅದಿಲ್ಲದ ಹೋದ್ರೆ ಮುಳುಗಿ ಹೋಗ್ಬಿಡ್ತಾ ಇದ್ದ. ಸೊ ಇದನ್ನ ದಾಟ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಈಜ್ ಬೇಕು. ಈಜಿಗೆ ವಾಯುದೇವರು ಬೇಕಾದ್ದರಿಂದ ವಾಯುದೇವರನ್ನು ತಿಳಿದು ಆರಾಧನೆ ಮಾಡಬೇಕು ಅಂತ ಅದಕ್ಕೆ ಅರ್ಥ. ಅನ್ಯಥಾ ಏಕೇನ ಛೇದೇ ಕೃತಿಯ ಸರ್ವಮುಕ್ತಿ ಸಾಧಿತಿ ಭಾವ. ವಿಮರ್ಶೆ ಅವರವರು ಮಾಡೋದಾದ್ದರಿಂದ, ವಿಮರ್ಶೆ ಅವರವರು ಮಾಡೋದಾದ್ದರಿಂದ ಪ್ರತಿಯೊಬ್ಬರೂ ಸಾಧನೆ ಮಾಡಬೇಕು ಅಂತ ಅರ್ಥ. ಇವತ್ತು ಒಂದು ಅಡ್ಡ ಬಿದ್ದಿದೆ, ಕಾರಲ್ಲಿ ಹೋಗ್ತಿದ್ದಾನೆ, ಒಂದು ಅಡ್ಡ ಕಲ್ಲು ಬಂದಿದೆ. ಅವಾಗ ಏನ್ ಮಾಡ್ತಾನೆ ಡ್ರೈವರ್? ನಿಲ್ಲಿಸ್ಬಿಟ್ಟು ಕಲ್ಲು ತೆಗೆದಿರ್ತಾರೆ. ಕೂತವರೆಲ್ಲ ಇಳಿದ ಕಲ್ಲು ಎತ್ತಿರ್ಬೇಕಾಗಿಲ್ಲ, ಕೂತವರೆಲ್ಲ ಇಳಿಬೇಕಾಗಿಲ್ಲ, ಅವ್ರ ಕಲ್ಲು ಎತ್ತಬೇಕಾಗಿಲ್ಲ. ಯಾರು ಎತ್ತಿದ್ರೆ ಸಾಕು? ಅವ್ರೇ ಯಾವ ಒಬ್ರು ಎತ್ತಿದ್ರು, ಎಲ್ಲರಿಗೂ ಉಪಯೋಗ ಆಯ್ತು ಅದರಿಂದ. ಆದ್ರೆ ಜ್ಞಾನ ಆಗಲ್ಲ. ಹೇಗ್ಬೇಕದು? ಪ್ರತಿ ಅವನವನೇ ಮಾಡ್ಬೇಕೆ ಹೊರತು ಬೇರೆ ಮಾಡಕ್ ಬರೋದಿಲ್ಲ. ವಿದ್ಯಾರ್ಥಿಗೆ ಏನ್ ಬೇಕಾದ್ರೆ ಕೊಡ್ಬಹುದು, ಅವನೇ ಬರಿಬೇಕಷ್ಟೇ. ಕೊರಿಗೆ ನಾನೇ ಬರಿತೇನೆ ಬಿಡಿ ಹೋಗಲಿ ಎಂಬಾಗಿಲ್ಲ, ಉಳಿದಕ್ಕೆಲ್ಲ ಅವಕಾಶ ಇದೆ. ಬೇಕಾದಾದ್ರೂ ಕೊಡ್ಬಹುದು. ಆದ್ರೆ ಜ್ಞಾನ ಮಾತ್ರ ಯಾರು ಜವಾಬ್ದಾರಿ? ಅವಂದೇ ಜವಾಬ್ದಾರಿ. ಆದ್ರಿಂದ ಯಾರೋ ಜ್ಞಾನಿಗಳಾದ್ರೆ ನಾವನೇ ಪ್ರಯೋಜನ, ನಮಗೆ ಪ್ರಯೋಜನ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಯಾವಾಗ್ಲೂ ಜ್ಞಾನ ನಾವೇ ಹೊಂದಬೇಕು. ಇವತ್ತು ಅಷ್ಟೇ, ಎಷ್ಟು ಸರ್ಕಾರ ಎಂಥ ಕೆಟ್ಟ ಸರ್ಕಾರ ಬಂದರೂ ಕೂಡ ಪುಣೆಗೆ ಒಂದು ರೂಲ್ ಮಾಡಿಲ್ಲ ಇನ್ನೂ ಕೂಡ. ಯಾರು ಬೇಕಾದ್ರೂ ಪರಿಧಿ ಪಾಸ್ ಇನ್ನೂ ಬರ್ಬೋದು, ಕಲಿಗಾಲ ಹೇಳಕ್ಕಾಗದು. ಸದ್ಯಕ್ಕಂತೂ ಏನಿಲ್ಲ, ಅವರೇ ಬರಿಬೇಕು ಅಂತ ಮಾಡಿದ್ದ. ಕ್ವಶನ್ ಪೇಪರ್ ಚೇಂಜ್ ಮಾಡೋದಿಲ್ಲ, ಗೊತ್ತಾಯ್ತಾ? ಪುಣ್ಯ ಅದನ್ನು ನಾಳೆ ಮಾಡ್ಬೋದು ಅಂದ್ ಕೂಡ. ಈ ಹಿಂದುಳಿದವರು ಬೇರೆ ಕ್ವಶನ್ ಪೇಪರು ಸಿಂಪಲ್ ಆಗಿರಬೇಕು, ಇವರು ಡಿಫಿಕಲ್ಟ್ ಇರಬೇಕು. ಬುದ್ಧಿ ಇಲ್ಲ ಅವ್ರಿಗೆ, ಮಾಡೇ ಮಾಡ್ತಾರೆ, ಬಿಡೋದಿಲ್ಲ. ಒಂದು ನಿಜವಾಗ್ಲೂ ಕೂಡ ಏನಾಗಿದೆ, ಈಗ ಪುಣ್ಯಕ್ಕೆ ಇದು ಮಾಡಿಲ್ಲ, ಟ್ಯಾಕ್ಸ್ ಅಲ್ಲಿ ವೇರಿಯೇಷನ್ ಕೊಟ್ಟಿದ್ದಾರೆ ಗಂಡಸರಿಗೆ ಹೆಂಗಸರಿಗೆ, ಇದ್ರಲ್ಲಿ ಕೊಟ್ಟಿಲ್ಲ, ಇವ್ರಿಗೆ ಅಷ್ಟು 31 ಸಾಕು ಪಾಸ್ ಅಂತ ಮಾಡಿಲ್ಲ, ಅವೆಲ್ಲ ಕ್ರಮೇಣ ಮಾಡಿದ್ರೆ ಆಶ್ಚರ್ಯ. ಏಜ್ ಮಾತ್ರ ಹೇಗೆ ಕಡಿಮೆ ಮಾಡ್ತಾ ಬಂದ್ರಲ್ಲ, ಈಗ ಆ ರೀತಿ ಅದನ್ನು ಮಾಡ್ಬೋದು. ಅವರಿಗೆ 50 ಬರಬೇಕು ಬ್ರಾಹ್ಮಣರಿಗೆ, ಕುಡಿದವರಿಗೆ 30 ಬಂದ್ರೆ ಸಾಕು, ಪುಣ್ಯಕ್ಕೆ ಅದೆಲ್ಲ ಬಂದಿಲ್ಲ. ಸರ್ ಜ್ಞಾನದಲ್ಲಿ ಏನಿಲ್ಲ, ಜ್ಞಾನದಲ್ಲಿ ಎಂದೂ ಕೂಡ ಅವರವರೇ ಸಾಧನೆ ಮಾಡಬೇಕು. ಇನ್ನು ಅರ್ಥ, ನಾವು ತಮಾಷೆ ಅಂದ್ರೆ ಇನ್ನೊಬ್ಬರು ಮಾಡಬಹುದು ಕೆಲಸ ನಾವು ಮಾಡ್ತೇವೆ, ನಾವೇ ಮಾಡಬೇಕಾದನ್ನು ಬಿಟ್ಬಿಟ್ಟಿದ್ದೇವೆ. ಜ್ಞಾನ ಕಾರ್ಯ ನಾವೇ ಮಾಡ್ಬೇಕು. ಯಾರ್ದು ಮದುವೆ ಕರೋದ್ರು ತಿಳ್ಕೊಬೋಣ, ಮದುವೆಗೆ ಯಾರು ಹೋದ್ರೆ ಆಗುತ್ತೆ, ಯಾರೋದ್ರು ಆಗುತ್ತೆ, ಮನೇಲಿ ಒಬ್ರು ಹೋದ್ರು ಆಯ್ತು, ಅಥವಾ ಯಾರು ಹೋಗದೆ ಹೋದ್ರು ಪರವಾಗಿಲ್ಲ. ಆದ್ರೆ ಜ್ಞಾನ ಕಾರ್ಯ ಮಾತ್ರ ತಾನೇ ಮಾಡ್ಬೇಕಾದ್ರೆ, ಅದನ್ನ ಬಿಟ್ಟು ಅಲ್ಲಿ ಕೂತ್ಬಿಟ್ಟಿರ್ತಾನೆ. ಎಷ್ಟಪ್ಪಾಯ್ತಾಗ ಇದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕೋ ಇಲ್ವೋ, ಇವನ್ ಜವಾಬ್ದಾರಿ. ಅದು ಜ್ಞಾನ ಕಾರ್ಯ ನಾನು ಮಾಡ್ಬೇಕು, ಬಿಟ್ಟು ಬನ್ನಿ ಅಂತ ಕೇಳಿದ್ರೆ ಬಿಟ್ಟು ಬಂದು ನೀನ್ ಪಾಸ್ ಆಗ್ತೀಯ ಅಂತ ಕೇಳಬೇಕಾಗ. ಆ ರೀತಿ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ಸಬ್ಸ್ಟಿಟ್ಯೂಟ್ ವಿಷ್ಣು ಪಂಚಕ ಇನ್ನೊಬ್ರು ಮಾಡಬಹುದು, ಒಬ್ರು ವಿಷ್ಣು ಪಂಚಕ ಮಾಡಬಹುದು, ಆದ್ರೆ ಓದೋದು ಇನ್ನೊಬ್ರು ಪಾರ ಮಾಡಕ್ ಬರೋದಿಲ್ಲ. ಯಾರು ಮಾಡ್ಬೇಕದನ್ನ? ಅವರೇ ಮಾಡ್ಬೇಕಾದ್ರಿಂದ ವಿಮರ್ಶೆ ಅಂತ ಅದಕ್ಕೆ ಆಚಾರ ಉಪಯೋಗಿಸಿದ್ರು. ವಿಮರ್ಶೆ ಯಾರು ಮಾಡಬೇಕು, ಆ ವ್ಯಕ್ತಿ ಹೇಗೆ ಮಾಡಬೇಕು. ಜ್ಞಾನ ಕಾರ್ಯ ಅವರವರೇ ಸಂಪಾದಿಸಬೇಕು, ಬೇರೆಯವರಿಗಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಎಲ್ಲ ಇನ್ನೊಬ್ಬ ಊಟ ಇನ್ನೊಬ್ರು ಮಾಡಿಬಿಟ್ರೆ ಅನ್ನ ಅವನೇ ತಿನ್ಬೇಕು, ಜ್ಞಾನ ಅವನೇ ತಿಳಿಬೇಕು. ಡಿಫ್ರೆನ್ಸ್ ಗೊತ್ತಾಯ್ತಾ? ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಕೊಡ್ಬೋದು. ಊಟ ಇನ್ನೊಬ್ರು ಮಾಡಿಬಿಟ್ರೆ ನಿನಗೆಲ್ಲ ಮಾಡಿದ ಕೆಲಸನ, ನಿಮ್ಮ ಊಟ ನಾನೇ ಮಾಡಿಬಿಟ್ಟೆ ಸಿಟ್ಟು ಹೋಗ್ಬಿಡು ಅಂತ. ಪ್ರತಿಯೊಂದು ನಿನ್ ಮಾಡಿ ನಿಮ್ಗೆ ಸರ್ ನಾನು ಮಾಡಿ ಖುಷಿ ಆಗ್ತಾ ಹೋಗುತ್ತೆ, ಇನ್ನೇ ಮಾಡಿಬಿಟ್ಟೆ ಭಾರಿ ಬಿಟ್ಟು ಅಂತ. ಊಟ ನಾನೇ ಮಾಡಿಬಿಟ್ಟೆ ಅದ್ಬಿಟ್ಟು ಯಾರಾಯ್ತಾಗ ಬೆಂಕಿ ಆಗಿಬಿಡ್ತಾನೆ. ಅದಕ್ಕೆ ಜ್ಞಾನ ಕಾರ್ಯ ಮಾತ್ರ ಏನಾಗಬೇಕು, ತಾನೇ ಮಾಡ್ಬೇಕು. ಊಟ ನಾವೇ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ಅವು 100% ಗೊತ್ತಿದೆ. ಆದ್ರೆ ಜ್ಞಾನ ಮಾತ್ರ ಯಾರೋ ಮಾಡಬೇಕು ಅಂತ ತಿಳ್ಕೊಂಡಿರ್ತಪ್ಪ, ನಮ್ಮದೇ ಜವಾಬ್ದಾರಿ. ಆದ್ರಿಂದ ಫೇಲ್ ಆದ್ರೆ ನಾವೇ, ಇನ್ನೊಬ್ರು ಫೇಲ್ ಆಗೋದು ನಾವೇ ಫೇಲ್ ಆಗೋದು. ಯಾವ್ದೋ ಮಾತು ಕೇಳ್ಕೊಂಡು ಓದೋದು ಬಿಟ್ರೆ ಅವ್ರು ಫೇಲ್ ಆಗೋದಿಲ್ಲ, ನಾ ಫೇಲ್ ಆಗ್ತೇವೆ. ಆದ್ರಿಂದ ಜ್ಞಾನ ಕಾರ್ಯವನ್ನ ತಿಳಿದು ಮಾಡಬೇಕು. ಹೌದು, ಯಾವ್ದು ಜ್ಞಾನ ಯಾವುದು ಅಂತ ಜ್ಞಾನಕ್ಕೆ ಮಾತ್ರ ವಿನಾಯಿತಿ ಇಲ್ಲ. ಅಲ್ಲಿ ವಿನಾಯಿತಿ ಯಾವಾಗ ಬರುತ್ತೆ ಅಂದ್ರೆ, ವಿನಾಯಿತಿ ನಾನು ಅಶಕ್ತನಾಗಿದ್ದಾನೆ ಓದೋದಕ್ಕೆ, ಮತ್ತೆ ಪಾರಾಯಣ ಮಾಡಕ್ಕೆ ಅವನು ಪರ ಪಾರಾಯಣ ಮಾಡಕ್ ಬರುತ್ತ, ಆ ಪುಣ್ಯ ಕೊಡಕ್ ಬರುತ್ತೆ. ಜ್ಞಾನ ಮಾತ್ರ ಇವಂದೇ, ಜ್ಞಾನ ಮಾತ್ರ ಇವಂದೇನೆ. ಆದ್ರೆ ಆ ಪುಣ್ಯ ಕೊಡೋದ್ರಿಂದ ಮುಂದೆ ಜ್ಞಾನ ಬರೋ ಚಾನ್ಸ್ ಅವನಿಗೆ ಬರುತ್ತೆ. ಇವತ್ತು ಇನ್ನೊಬ್ಬನ ಸಾಲ ನಾವು ತೀರಿಸ್ಬೋದಲ್ಲ, ಹಾಗೆ ಇನ್ನೊಬ್ಬನ ಸಾಲ ಏನಿರುತ್ತೆ, ಬ್ಯಾಂಕ್ನ ನೋಟಿಸ್ ಕಳಿಸ್ತಾನೆ ಸಾಲ ತೀರಿಸಿಲ್ಲ ಅಂತೇಳಿ. ಇನ್ನೊಬ್ಬನ ಏನ್ ಮಾಡ್ತಾನಾಗ, ಕೊಟ್ಬಿಡ್ತಾನೆ, ಅವನೇ ಒಂದು ತೀರಿಸ್ಬೇಕು ಅಂತ ಹೇಳೋದಿಲ್ಲ. ಗೊತ್ತಾಯ್ತು? ಅನ್ನ ಅವ್ರಿಗೇನ್ ಬೇಕು, ಅವರಿಗೆ ದುಡ್ಡು ಬಂದ್ರೆ ಮೂರು ಹೋಗ್ತಾರೆ, ಯಾರು ತೀರಿಸಿ ನಮ್ಗೆ ಗಟ್ಟಾಯ್ತು ಹೊರಟೋಗ್ಬಿಡ್ತಾನೆ ಅಷ್ಟೇ. ಆದ್ರೆ ಓದ್ಬೇಕಾದ್ರೆ ಯಾರು ಬಂದ್ರು ಅವನೇ ಮಾಡ್ಬೇಕು ಅಂತ ನಿಯಮ ಇರೋದ್ರಿಂದ ಅಸಿಸ್ಟ್ ಮಾಡ್ಬೋದು, ಅದು ಸ್ಕಾಲರ್ಶಿಪ್ ಕೊಟ್ಟ ಇದಕ್ಕೆ ಅದೆಲ್ಲ ಮಾಡ್ಬೋದೇ ಹೊರತು ತಾನೇ ಮಾಡಕ್ ಬರೋದಿಲ್ಲ. ಅದ್ರಲ್ಲಿ ಆ ಪುಣ್ಯ ಇವನಿಗೂ ಇದೆ, ಅವನಿಗೂ ಉಪಯೋಗ ಇದೆ ತಗೊಂಡಿದ್ದಕ್ಕೆ. ಅನ್ಕೊಂಡು ಪಾಪ ಎಲ್ಲೋ ಕಷ್ಟಪಟ್ಟು ಓದ್ತಾ ಇದ್ದ, ಲೈಟ್ ಹಾಕ್ಸ್ಕೊಟ್ಟ, ಹೆಲ್ಪ್ ಆಯ್ತು ಅವ್ರಿಗೆ ಜ್ಞಾನ ಕಾರ್ಯಕ್ಕೆ. ಆ ರೀತಿ ಮಾಡ್ಬೋದು ಅಷ್ಟೇ, ಹೊರತು ಬೇರೆ ರೀತಿ ಮಾಡಕ್ ಬರೋದಿಲ್ಲ. ಅನ್ಯಥಾ ಏಕೇನ ಛೇದೇ ಕೃತಿ, ಅದ್ವೈತಗಳ ಕಾನ್ಸೆಪ್ಟ್ ಇದು. ಅನ್ಯಥಾ ಏಕೇನ ಛೇದೇ ಕೃತಿ ಸರ್ವಮುಕ್ತಿ ಸ್ಯಾದಿತಿ ಭಾವ. ನಿಮ್ಮ ಪ್ರಕಾರ ಜೀವ ಒಬ್ಬನೇ ಇದ್ದಾನೆ, ಆತ್ಮ ಒಂದೇ, ಅಜ್ಞಾನ ಇದೆ. ಈಗ ಅವನು ಬರೋದಕ್ಕೆ ಸಂಭವ ಇಲ್ಲ, ವಿಚಾರ ಬಿಟ್ಬಿಡಿ. ಈ ಒಬ್ಬ ಜೀವ ಆದ್ಮೇಲೆ ಅವನೊಬ್ರು ಸಹ ಎಲ್ಲರೂ ಮುಕ್ತರಾಗಬೇಕಲ್ಲ, ನಾವೆಲ್ಲ ಸಾಧನೆ ಮಾಡಬೇಕು. ಉತ್ತರ ಇಲ್ಲ ಅದಕ್ಕೆ, ಉತ್ತರ ನಮ್ಮಲ್ಲ. ಅದೇನು ಜೀವ ಜೀವ ಭೇದ ಇರೋದ್ರಿಂದ ಉತ್ತರ ಇದೆ. ಜೀವ ಜೀವ ಭೇದ ಇರೋದ್ರಿಂದ ಇಂಡಿವಿಜುವಲ್ ಸಾಧನೆ ಅವರೇ ಮಾಡಬೇಕು, ಇನ್ನೊಬ್ಬರು ಮಾಡಕ್ಕೆ ಬರೋದಿಲ್ಲ. ಅವು ಇರೋದೇ ಒಬ್ಬ ಆತ್ಮ, ಯಾರು ಮಾಡಿದ್ರು ಸಾಕು, ನಮಗೆ ಗಂಟು ಬಿಡ್ತೀರಿ, ನೀವು ಮಾಡ್ಕೊಂಡು ಹೋಗಿ ಗುರುಗಳು ಅಂತ ಹೇಳಿಬಿಟ್ರೆ ಮುಗಿತು ಅವರಿಗೆ, ಅದಕ್ಕೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಸರ್ವಮುಕ್ತಿ ಹಿ ಶ್ಯಾತ್. ತತ್ವನಿರ್ಣಯದಲ್ಲಿ ಆಚಾರ್ಯರು ಎರಡು ಮಧ್ಯಪರಿಚ್ಛೇದದ ಲಾಸ್ಟ್ ಪೋರ್ಷನ್ ಎಲ್ಲ ಅದೇ, ಏಕಜೀವವಾದ ಬಹುಜೀವವಾದ. ಏಕಜೀವವಾದ ಒಪ್ಪಿದ್ರೆ ಅವರಿಗೆ ಸಮಸ್ಯೆ ಇದೆ, ಬಹುಜೀವವಾದ ಹೋದ್ರೆ ಒಪ್ಪಿದ್ರೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಏಕಜೀವವಾದ ಒಪ್ಪಿದರೆ ಯಾರು ಒಬ್ರು ಸಾಧನೆ ಮಾಡಿದ್ರು ಸಾಕು, ಬಹುಜೀವವಾದ ಒಪ್ಪಿದರೆ ಜೀವರು ಬಹುವಾದ ಮೇಲೆ ಎಷ್ಟು ಸಾರಿ ಮುಗಿಯೋದೇ ಇಲ್ಲ ಕೊನೆಗೆ. ಅದು ಇಲ್ಲ, ನೋ ಎಂಡ್ ಫಾರ್ ಅದ್ವೈತ, ಆರ್ ನೋ ಅದ್ವೈತ, ಅವ್ರ ಪ್ರಕಾರ ಇದೇ ಇಲ್ಲ ಅಂತ ಸ್ಥಿತಿ ಬರುತ್ತೆ ಅಂತ ಖಂಡನೆ ಮಾಡುತ್ತೆ. ಭಾರಿ ಅಪೂರ್ವವಾದ ಭಾಗ ಅದು. ಏನು ಯಾವ್ದು? ಬಹುಜೀವವಾದ ಅಂದ್ರೆ ಏನು? ಜೀವ ಅಭ್ವಾದಿವಸದಿಂದ ಅನೇಕ ಜೀವನ ಆಗಿಬಿಡ್ತಾನೆ, ಒಂದೊಂದು ಜೀವನೇ ಬದಲಾಗಬೇಕು ಅಂತ ಹೇಳ್ತಾನೆ. ಜೀವರಿಗೆ ಅಭೇದ ಇದ್ಮೇಲೆ ಒಂದೊಂದು ಜೀವ ಬದಲಾಗೋದೇನು ಬಂತಾಗ? ಇಲ್ಲ ಆಗಬೇಕು ಅಂದ್ರೆ ಹಾಗೆ ಆಗೋದೇ ಇಲ್ಲ. ಅನಂತ ಜೀವರಿಂದ ಆಗೋದೇ ಇಲ್ಲ ಅಂತ ಅರ್ಥ. ಅನಂತ ಜೀವರಿಂದ ಅನಂತ ಜೀವರು ಕನೆಕ್ಟೆಡ್. ಉದಾಹರಣೆ, ಯಾತ್ರೆಗೆ ಹೋದಾಗ 100 ಕನೆಕ್ಟೆಡ್, ಒಬ್ಬನು ಲೇಟಾಗಿ ಬಂದ, ಯಾತ್ರೆ ಏನಾಯ್ತು ಅಲ್ಲಿಗೆ? ನಿಂತು ಕಾಯ್ತಾ ಕೊಡ್ಬೇಕಾಯ್ತು. ಒಬ್ಬನು ಎಲ್ಲ ಸರಿ ಇದ್ದಾನೆ, ಪಾಪ ಒಬ್ಬರು ಬಂದಿಲ್ಲ ಬಂದು ಎಷ್ಟು ಹೊತ್ತು ಆಗುತ್ತೆ ಯಾತ್ರೆಗೆ ಹೋದಾಗ? ಯಾರು ಸಿಕ್ಕಾಕೊಂಡ್ಬಿಡ್ತಾರೆ, ಸುಮ್ಮನೆ ಆಗ್ಬೋದು. ತೀರ್ಥ ಎಲ್ಲ ಯಾತ್ರೆ ಇಲ್ಲ, ದಾರಿ ನಿಂತಿರೋದು ಒಂದು ಕಡೆಗೆ ಅಷ್ಟೇ. ಎಲ್ಲ ಆರಾಮ ಬರ್ತಾನೆ ಹೋಗಿ ಅವನು. ಅವ್ನು ಬಿಟ್ಟೋದ್ರೆ ದೊಡ್ಡ ಗಲಾಟೆ ಮಾಡ್ತಾನೆ, ಬಿಟ್ಟೋಗಕ್ಕೆ ಬರೋದಿಲ್ಲ, ಇನ್ ಟೈಮ್ ಬರೋದಿಲ್ಲ. ಅದಕ್ಕೆ ಮಾಸಲ್ಲಿ ಹೋದಾಗ ಕೆಲವು ಅಡ್ವಾಂಟೇಜ್ ಇದ್ದ ಡಿಸ್ಅಡ್ವಾಂಟೇಜ್ ಇರುತ್ತೆ, ಅದ್ವೈತ ಡಿಸ್ಅಡ್ವಾಂಟೇಜ್ ಇದೆ. ಯಾವ ಥರ ಒಬ್ಬನು ಯಾವನು ಮಾಡೋದಿಲ್ಲ, ಒಬ್ಬರು ಹುಡುಕೊಂಡ ತಿಳ್ಕೊಬೇಡಿ, ಸಲಹೆ ಮಾಡಿ. ಅವರು ಅದ್ವೈತ ಜ್ಞಾನ ಆಗಲಿಲ್ಲ ಅವನಿಗೆ, ಇವ್ರ ಗತಿ ಏನಾಗಬೇಕು? ಎಲ್ಲರೂ ಹಾಗೆ ಕೂತಿರ್ಬೇಕು. ಗೊತ್ತಾನೆ, ಒಬ್ಬ ಜೀವವಾದ ಉಳಿದಿರಬೇಕೇ ಇಲ್ಲ. ಒಳ್ಳೆ ಖಂಡನೆ ಮಾಡ್ತಾರೆ, ಅದೆಲ್ಲ ಗೊತ್ತಾಗಿಬಿಟ್ರೆ ಯಾರು ಕೂಡ ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ವೈತಗಳೇ ಎರಡು ಗುಂಪಿದೆ, ಏಕಜೀವವಾದಿಗಳು ಅಂತ ಒಂದು ಗುಂಪು, ಬಹುಜೀವವಾದಿಗಳು ಅಂತ ಅದ್ವೈತನೇ, ಎರಡು ಅದ್ವೈತನೇ. ಉಪಾಧಿಯಿಂದ ಬರೋ ಅಜ್ಞಾನ ಒಬ್ಬನಿಗೇನೋ ಬೈರನಿಗೋ ಅಂತ ಪ್ರಶ್ನೆ. ಈಗ ಹೇಗೆ ಒಬ್ಬನಿಗೆ ಅಂತ ಹೇಳಿದರೆ ಏಕಜೀವವಾದ, ತುಂಬ ಜನ ಕೇಳಿದ್ರೆ ಬಹುಜೀವವಾದ. ಫಸ್ಟ್ ಬಹುಜೀವದ ಎಲ್ಲಿಂದ ಬಂತು ಪ್ರಶ್ನೆ ಶುರುವಾಗುತ್ತೆ. ಇರೋದೇ ಒಬ್ರು ಬಹುಜೀವ ಎಲ್ಲಿಂದ ಬರ್ತಾನೆ ಫಸ್ಟ್ ಅವನು. ಏಕಜೀವನಿಗೆ ಅಜ್ಞಾನ ಎಲ್ಲಿಂದ ಬಂತು? ಉಪಾಧಿ ಖಂಡನ ಅದೇನೆ, ಅಜ್ಞತ ಅಖಿಲ ಸಂವೇತ್ತು ಘಟತೆ ನಾ ಕುತಶ್ಚನ. ಆಚಾರ್ಯ ಸಿದ್ಧ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ. ಮತ್ತೆ ಅದೇ ಆ ಜೀವ ನೀವೇ ಹೇಳಿ, ಇವತ್ತು ಏ ಎಂಬನಿದ್ದಾನೆ, ಒಂದು ಪುರಾಣ ಕಥೆ ಕೇಳಿದ್ದೀರಿ, ಸೂರ್ಯ ಸುಗ್ರೀವ, ಮುಂದೆ ಕರ್ಣ ಸುಗ್ರೀವ, ಇನ್ನು ಏನು ಬೇರೆ ಅಜ್ಞಾತ? ಆಯಾ ಜೀವನ ಸ್ವರೂಪ ಅಂದ್ರೆ ಏನರ್ಥ? ಅವನ ಐಡೆಂಟಿ ಇವತ್ತು ನಮ್ಮ ಇದಕ್ಕೇನೆ ಐಡೆಂಟಿಟಿ ಕಾರ್ಡ್ ಕೊಡ್ತಿದ್ದಾರೆ ಈಗಾಗಲೇ. ಈ ಹೊಸಗಡಿಗೆ ಇದು ಕೊಡಬೇಕು ಶುರು ಮಾಡ್ತಿದ್ದೆ. ಐಡೆಂಟಿಟಿ ಕಾರ್ಡ್ ಇದ್ದಾರಲ್ಲ ದೇವರು, ಎಲ್ಲರಿಗೂ ಅವರದೇ ಒಂದು ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇದೆ, ಗೊತ್ತಾಯ್ತಾ? ದೇವರ ಅಧೀನ ಅವರು, ದೇವರ ಅಧೀನವಾಗೋದು ಬೇರೆ, ದೇವರೇ ಆಗೋದು ಬೇರೆ. ದೇವರೇ ಆಗಿದ್ದಾನೆ ಅಂತ ಅವ್ರು ಹೇಳ್ತಾರೆ, ದೇವರ ಅಧೀನ ಅಂತ ನಾವು ಹೇಳ್ತೇವೆ, ಅಷ್ಟೇ ಡಿಫರೆನ್ಸ್. ಅದರಿಂದ ಟೋಟಲ್ ಡಿಫರೆನ್ಸ್ ಆಗುತ್ತೆ. ಆ ಡಿಫ್ರೆನ್ಸ್ನಲ್ಲಿ ಏನಿದೆ ಈಗ? ಇದು ಮೋಕ್ಷಕ್ಕೆ ಸಾಧನ, ಅದು ತಮಸ್ಸಿಗೆ ಸಾಧನ. ತಥಾ ಹಿ ಮೂಲಸ್ಥಂ ಬ್ರಹ್ಮ ಪ್ರತೀಯತೆ ತತ್ವೋಕ್ತಂ ತಚ್ಛ್ರುತಾವೇವಾ. ಇದೆಲ್ಲ ಆಚಾರ್ಯ ಮತ್ತೆ ಕೋಟ್ ಮಾಡ್ತಾರೆ. ಮೂಲ ಅಂದರೆ ವಿಷ್ಣು ಅಂತೀರಿ, ಆಮೇಲೆ ಛೇದನ ಮಾಡಬೇಕು, ವಿಮರ್ಶೆ ಮಾಡಬೇಕು ಅಂತೀರಿ. ಇದಕ್ಕೇನು ಆಧಾರ ಅಂದರೆ, ತಥಾ ಹಿ ಮೂಲಸ್ಥಂ ಬ್ರಹ್ಮ ಪ್ರತೀಯತೆ ತಚ್ಚೋಕ್ತಂ ತಚ್ಛ್ರುತಾವೇವಾ. ಮೂಲಸ್ಥಂ ಬ್ರಹ್ಮ, ಸೊ ಮೂಲ ಜಿಜ್ಞಾಸ ಅಂದರೆ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ. ವಿಮರ್ಶೋ ಹಿ ಅಸ್ಯ ಛೇದ, ಛೇದನ ಮಾಡೋದು ವಿಮರ್ಶೆ ಮಾಡೋದು ಅಂತ ಅರ್ಥ. ಸತಂ ಬದ್ನಾತಿ ಬದ್ನಾತಿ ಚಾನ್ಯಾನ್ ಇತಿ, ಸತಂ ಬದ್ನಾತಿ ಬದ್ನಾತಿ ಚಾನ್ಯಾನ್. ವಿಮರ್ಶೆ ಅನ್ನೋದು ದೇವರನ್ನು ಎಂದೂ ಕೂಡ ಬಂಧಿಸೋದಿಲ್ಲ, ಉಳಿದವರಿಗೆ ಬಂಧಕ. ಇದೆಲ್ಲ ಕೂಡ ಜಗತ್ತಿಗೆ ಬಂಧಕನೇ ಹೊರತು ಪರಮಾತ್ಮನಿಗೆ ಬಂಧಕವಾದದ್ದಲ್ಲ. ನಾವೊಬ್ಬನಿದ್ದಾನೆ, ನೂರು ಜನ ಕೂತಿದ್ದಾರೆ, ಮಧ್ಯೆ ಒಂದು ತೆರೆ ಹಾಕಿಬಿಟ್ಟಿದ್ದಾರೆ. ತೆರೆ ಹಾಕಿದ್ದರಿಂದ ಎಂಥ ತೆರೆ ಗೊತ್ತಾದು, ಈ ಕಡೆ ಎಲ್ಲ ಕಾಣಿಸುತ್ತೆ, ಆ ಕಡೆಯವರು ಇವನು ಕಾಣಿಸೋದಿಲ್ಲ, ಅಂಥ ತೆರೆ ಇದೆ. ಸೊ ದೇವರಿಗೆ ನಾವೆಲ್ಲ ಕಾಣಿಸ್ತೇವೆ, ನಮಗೆ ದೇವರು ಕಾಣಿಸೋದಿಲ್ಲ. ಇವತ್ತು ಬಾಗಿಲಲ್ಲಿ ಬಂದ ಬಂದು ನೋಡ್ತಾನಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗುತ್ತೆ. ದೇವರು ಆ ರೀತಿ ಎಲ್ಲರನ್ನೂ ನೋಡ್ತಾನೆ, ನಮಗೆ ಎಲ್ಲರೂ ಸೇರಿ ದೇವರು ನೋಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಇದು ದೇವರ ಮಹಿಮೆ ಇದೆ. ಇಲ್ಲಿ ಕೆಲವು ಈ ರೀತಿ ಕುತರ್ಕ ಮಾಡಬಹುದು, ಅಡ್ಡ ತೆರೆ ಇದೆ, ನಮಗೆ ದೇವರು ಕಾಣೋದ್ರೆ ದೇವರಿಗೆ ನಾವು ಕಾಣೋದಿಲ್ಲ. ಅದು ದೇವ್ರ ಮನೆಯಿಂದ ಹೊರಗೆ ಬಂತಷ್ಟು ಏನು ಬೇಕಾದ್ರೆ ಮಾಡ್ಬೋದು, ಯಾಕೆ ದೇವ್ರು ಕಾಣೋದಿಲ್ವಲ್ಲ ಈಗ ಅಂತ ತಿಳ್ಕೊಂಡ್ರೆ ತಪ್ಪದು. ದೇವರಿಗೆ ಏನಾಗುತ್ತೆ? ಕಾಣ್ತಾನೆ ಇದೆ. ಅದು ಅರ್ಥ ಮಾಡ್ಕೊಳ್ಳಿ, ಅದು ಟೆಕ್ನಿಕ್ ಇವತ್ತು ಅಂತದ್ದು ಎಲ್ಲ ಬಂದಿದೆ. ಇವತ್ತು ಗ್ಲಾಸ್ಗಳಲ್ಲಿ ಒಂದ್ ಸೈಡ್ ನಮ್ಗೆ ಕಾಣೋದಿಲ್ಲ, ನಮಗೆ ಕಾಣೋದಿಲ್ಲ. ಇದೆಲ್ಲ ದೇವರ ವಿಷಯ ಅರ್ಥ ಮಾಡಿ ತುಂಬಾ ಸುಲಭ ನಮಗಾಗ. ಇದೆಲ್ಲ ಎಲ್ಲಿಗೂ ಉಪಯೋಗ ಆಗುತ್ತೆ ನಮಗೀಗ? ದೇವರನ್ನ ನಾವು ತಿಳ್ಕೊಂಡಿಲ್ಲ ಹೊರತು ದೇವರು ನಮ್ಮನ್ನು ತಿಳ್ಕೊಂಡಿದ್ದಾನೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ, ಅದಕ್ಕೆಲ್ಲ ನಿದರ್ಶನ. ಅದಕ್ಕೆ ಪರಮಾತ್ಮನಿಗೆ ಬಂಧಕ ಅಲ್ಲ, ನಮಗೆ ಬಂಧಕ. ಇತಶ್ಚ ಅಯಮೇವ ಛೇದ ಇತ್ಯಾಹ ತಥಾ ಹಿ ಇತಿ ಅತ್ರ ಅಶ್ವತ್ಥಮೇನಂ ಚಿತ್ವಾ ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಇತಿ ವಿಶ್ವಚ್ಛೇದಸ್ಯ ಬ್ರಹ್ಮ ಪ್ರತೀತೌ ಉಪಾಯತ್ವ ಮುಚ್ಚತೆ. ಆದ್ದರಿಂದ ಏನು ಉಪಾಯ ಅಂದರೆ, ಅಶ್ವತ್ಥಮೇನಂ ಚಿತ್ವಾ ತತಃ ಪರಂ ತತ್ ಪರಿಮಾರ್ಗಿತವ್ಯಂ, ತತಃ ಪರಂ ತತ್ ಪರಿಮಾರ್ಗಿತವ್ಯಂ. ಆಮೇಲೆ ಅದು ಪರಿಮಾರ್ಗಣ ಜಿಜ್ಞಾಸ. ಮಾರ್ಗಣ ಅಂದ್ರೆ ಏನು? ಮೃಗ ಮಾರ್ಗ ಮಾರ್ಗಣ, ಆಮೇಲೆ ಪರಿಮಾರ್ಗಣ. ಉಡುದನ್ನ ಹುಡುಕ್ಬೇಕು, ದೇವರನ್ನ ಭಾರಿ ಹುಡುಕ್ಬೇಕು. ಎಲ್ಲಿ ನೋಡಿದಿರಿ ಅಂತ ಹೇಳ್ತಾರಲ್ಲ ಹಾಗೆ, ದೇವರನ್ನ ಮುಖ್ಯವಾಗಿ ಹುಡುಕ್ಬೇಕು. ಅದಕ್ಕೆ ಪರಿಮಾರ್ಗಣ ಅಂತ ಕರೀತಾರೆ. ಜಿಜ್ಞಾಸ ಶಬ್ದಕ್ಕೆ ಇನ್ನೊಂದು ಪದ, ಅದನ್ನು ಭಗವದ್ಗೀತೆ ಅಲ್ಲಿ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮಸೂತ್ರ. ತತಪರಂ ತತ್ ಪರಿಮಾರ್ಗಿತವ್ಯಂ, ದೇವರನ್ನು ಸಣ್ಣಗೆ ಅನ್ವೇಷಣೆ ಮಾಡಬೇಕು. ಇತಿ ವಿಶ್ವಚ್ಛೇದಸ್ಯ ಬ್ರಹ್ಮ ಪ್ರತೀತ ಉಪಾಯತ್ವ ಮುಚ್ಚತೆ. ವೆಹಿಕಲ್ ನಿಂತ ತಕ್ಷಣ ಅವನು ಇಂಜಿನ್ ನೋಡ್ತಾನೆ ಹೊರತು ಪೇಂಟ್ ಏನಾರು ಹಚ್ಚ ಅಂತ ನೋಡೋದಿಲ್ಲ. ಪೇಂಟ್ ಹೆಚ್ಚು ಕಡಿಮೆ ಆದ್ರೆ ಇಫೆಕ್ಟ್ ಕಾರ್ ಏನು ಇಲ್ಲದಿಲ್ಲ, ಬಟ್ ಇಂಜಿನ್ ಹೆಚ್ಚು ಕಾರ್ ನಿಂತು ಬಿಡುತ್ತೆ. ಸೊ ಎಲ್ಲಿ ಹುಡುಕ್ತಾನೆ ಡಿಫೆಕ್ಟ್ ಫಸ್ಟ್ ಅವ್ರ ಮೆಕ್ಯಾನಿಕ್ ಅಲ್ಲಿ ಹುಡುಕ್ತಾನೆ. ದಡ್ಡವಾಗಿ ಬಿಟ್ಟರೆ ಕಲರ್ ಹುಡುಕ್ತಾ ಕೂರ್ತೀವಿ, ಇಲ್ಲಿ ಕಲರ್ ಕೆಟ್ಟ ಆಯ್ತಾ ಅಂತ ಹೇಳಿಬಿಟ್ಟು. ಅದಕ್ಕೆ ಇವತ್ತು ಎಲ್ಲಿ ಹುಡುಕ್ಬೇಕು? ಯಾವುದೇ ಕಾರಣ ನಾವು ಗ್ರಹ ದೋಷದಿಂದ ನಮಗೆ ಕೆಟ್ಟದಾಗ್ತಾ ಇಲ್ಲ. ಯಾವ ದೋಷ ಅದು? ಜ್ಞಾನದ ದೋಷ ನಮಗೆ ಕಾರಣ ಆಗಿರೋದು. ಇವ್ರು ಹೋಮ ಮಾಡಿಸಿದ್ದು ಮಾಡಿಸಿದ್ದೆ ಈ ಮಧ್ಯೆ, ಅದು ಅದೇ ಪೇಂಟ್ ಹೊಡಿಸಿದ್ದು ಹೊಡಿಸಿ ಕೆಟ್ಟಿದ್ದೋಗಿದೆ ಕಾರು, ಪೇಂಟ್ ಹೊಡಿಸ್ತಾ ಕೂತಿದ್ದಾನೆ, ಪೇಂಟ್ ಹೊಡಿಸಿದ್ರೆ ಹೋಗಿ ತಡವಾಣ ಅಂತ ಹೇಳ್ಬಿಟ್ಟು ಅಷ್ಟೇ. ಪೇಂಟ್ ಕೌಂಟ್ ಆಗುತ್ತಿಲ್ಲ ಅಂತಲ್ಲ, ಯಾವಾಗ ಇಂಜಿನ್ ಇದ್ರೆ, ಕಾರ್ ಚೆನ್ನಾಗಿದ್ರೆ ಅದು ಅಡಿಷನಲ್ ಫ್ಯಾಕ್ಟರ್. ಅದು ನವಗ್ರಹಾದಿಗಳ ಜಾತಕ ಸರಿ ಇರೋದಲ್ಲ, ಏನದು ಅಡಿಷನಲ್ ಫ್ಯಾಕ್ಟರ್ ಹೊರತು ಮೇನ್ ಫ್ಯಾಕ್ಟರ್ ಅಲ್ಲ. ಮೇನ್ ಫ್ಯಾಕ್ಟರ್ ಏನಿರಬೇಕು ಅವನಿಗೆ? ಜ್ಞಾನ ಇದ್ರೆ ಆಗ ಅವನಿಗೆ ಒಳ್ಳೆ ಅಡ್ವಾಂಟೇಜ್ ಇದೆ. ಜ್ಞಾನ ಇಲ್ಲಿದ್ದವನಿಗೆ ಓದ್ದೆ ಇದ್ದವನಿದ್ದಾನೆ. ಓದ್ದವನಿಗೆ ಏನು ಮಾಡಿದ್ರು ಪಾಪ? ಎಕ್ಸಾಮ್ ಸರಿಯಾಗ ಡ್ರಾಪ್ ತೊಂದರೆ ಆಗ ಡ್ರಾಪ್ ಕೊಟ್ಟರು ಪಾಪ. ಆಮೇಲೆ ಏನು ಮಾಡಿದರು? ಒಳಗಡೆ ಎಲ್ಲ ಏರ್ಪಾಟ್ ಮಾಡಿದರು, ಒಳ್ಳೆ ಕೂಡಿಸ್ದ, ಒಳ್ಳೆ ಪೆನ್ ಕೊಟ್ಟರು, ಪೇಪರ್ ಕೊಟ್ಟರು, ಎಲ್ಲ ಉಪಯೋಗ ಇದೆ. ಓದಿದ್ದಾನೆ ಅವನು. ಇದು ದಡ್ಡ ಅಂದ್ರೆ ದಡ್ಡ. ಅವನಿಗೆ ಏನು ಮಾಡಿದ್ರು ಪಾಪ? ಡ್ರಾಪ್ ಕೊಟ್ಟರು, ಇದು ಮಾಡಿ, ಏನು ಕೊಟ್ಟರು, ಓದಿದ್ದೆ ಮಾಡ್ತಾರೆ ಅಷ್ಟೇ. ಯಾಕೆ? ಓದೇ ಇಲ್ಲ ಅವನು. ಸೊ ಓದ್ದೇ ಇದ್ದವನಿಗೆ ಯಾವ ಹೋಮ ಮಾಡಿದ್ರು ಅಷ್ಟೇನೆ. ಓದ್ದವನಿಗೆ ಇವನು ಬುದ್ಧಿವಂತ ಇದ್ದಾನೆ, ಭಾರಿ ಬುದ್ಧಿವಂತ. ಯಾರು ಡ್ರಾಪ್ ಓಡ್ಕೋತಾ ಹೋದ ಬರದ ಅವನು, ಯಾಕೆ ತನ್ನ ಶಕ್ತಿ ಇದೆ, ಒಳ್ಳೆ ಜ್ಞಾನ ಇದೆ ಅವನಿಗೆ. ಆದ್ರಿಂದ ಯಾವ ಹೋಮ ಮಾಡದೆ ಹೋದ್ರು ಕೂಡ ಸರಿಯಾದ ಜ್ಞಾನ ಇದ್ರೆ ಹೋಮಗಳ ಉದ್ದೇಶ ಏನು? ಜ್ಞಾನ. ಜ್ಞಾನನೇ ಬಂದ ಮೇಲೆ ಅದು ಎಂಡಲ್ಲಿ ಇದ್ದಾನೆ ಅಂತ ಅರ್ಥ. ಆದ್ರೆ ಮಾಡಿದ್ರೆ ಇನ್ನು ಜ್ಞಾನ ಇನ್ನೂ ದೊಡ್ಡದೇ, ತಪ್ಪೇನಲ್ಲ. ಆದ್ರೆ ಮಸ್ಟ್ ಅಲ್ಲ, ಇವು ಹುಡುಗವ್ರಿಗೆ ಏನದು ಬೇಕೇ ಬೇಕದು. ಆದ್ದರಿಂದ ನಾವು ಎಲ್ಲಿ ತಪ್ಪು ಹುಡುಕ್ತಾ ಇದ್ದೇವೆ ಅಂದ್ರೆ ಜಾತಿ ಕಟ್ಕೊಂಡು ಹೋಗ್ಬಿಡ್ತಾರೆ, ಏನಾಗಿದೆ ನೋಡಿ ಅಂತೇಳಿ. ಸಂಧ್ಯಾನೆ ಮಾಡಿದ್ದೆ ಅಂತ ಅವ್ರು ಕೂಡ ಅಷ್ಟು ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಫಸ್ಟ್ ಏನ್ ಮಾಡ್ಬೇಕು? ಸಂಧ್ಯಾನೆ ಮಾಡ್ತೀಯ, ಏಕಾದಶಿ ಮಾಡ್ತೀಯ, ಮಾಡಿಲ್ಲ ಅಂದ್ರೆ ಜಾತಕ ಬಿಸಾಕಿ ಹಾಕಡಿಗೆ. ನೀನು ಯಾವ್ದು ಎಷ್ಟೇ ಚೆನ್ನಾಗಿದ್ರು ಒಳ್ಳೇದಾಗಲ್ಲ, ಹೋಗುವಂತ ಕಳಿಸ್ಬಿಟ್ರಾಯ್ತು. ಅವ್ರು ಯಾಕೆ ಕಳಿಸೋದಿಲ್ಲ ಅಂದ್ರೆ ಜೀವ ರೂಪಾಯಿ ನಿಂತೋಗ್ಬಿಡುತ್ತವ್ರಿಗೆ. ಸಂಧ್ಯಾನೆ ಮಾಡಿದಷ್ಟು ಬಿಟ್ಟರೆ ಅಷ್ಟು ನಮಗೆ ಫೀಸ್ ಕೊಡು ಅಂತ ಹೇಳ್ತಾರೆ ಅಷ್ಟೇ. ಹಿತೈಷಿ ಏನ್ ಮಾಡ್ತಾನೆ? ಎಲ್ಲ ಯೋಚನೆ ಮಾಡಿ ಜಾತಕ ಬಿಸಾಕಿ ಹಾಕಡೆಗೆ, ಸಂಧ್ಯಾನೆ ಮಾಡು, ಏಕಾದಶಿ ಮಾಡು, ಒಳ್ಳೇದಾಗತ್ತೆ ಅಂತಾರೆ. ಹಾಗೆ ಆಗುತ್ತೆ, ಗ್ಯಾರಂಟಿ ಅವ್ರು. ಅದನ್ನು ಸಿಂಪಲ್ ಆನ್ಸರ್ ಅದು. ಅದಕ್ಕೆ ಉತ್ತರ ಕೊಟ್ಬಿಟ್ರೆ 99% ಜನಕ್ಕೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತಾನೆ ಅರ್ಥ. ಅದೊಂದು ಬೇರೆ ಹೇಳಿ ಅಂತ ಹೇಳ್ತಾನೆ. ಅವನಿಗೆ ಹೇಳಿ ಉಪಯೋಗ ಇಲ್ಲ, ಯಾತಕ್ಕೆ ಅಂದರೆ ಅವನ ಮೂಲ ಮಾಡೋಕ್ಕೆ ತಯಾರಿಲ್ಲ ಅವನು. ಅಂಥವ್ನು ಹೇಳಿ ಉಪಯೋಗ ಇಲ್ಲ. ಆದ್ದರಿಂದ ನೀವು ಡಾಕ್ಟರ್ ಏನು ಮಾಡ್ತಾನೆ, ಇದು ಇನ್ಕ್ಯೂರಬಲ್ ಅಂತ ಹೇಳಿದ್ರೆ ಹಾಗೋ ಹಾಗೆ. ನಾವು ಏನು ಮಾಡ್ತೇವೆ ಗೊತ್ತಾ, ಎಲ್ಲದನ್ನು ಕ್ಯೂರಬಲ್ ಅಂತ ಹೇಳಿದ್ರೆ ಡಾಕ್ಟರ್ ಅಲ್ಲ. ಕೆಲವನ್ನ ಏನು ಹೇಳಬೇಕು ಅವನು, ಇದು ಇನ್ಕ್ಯೂರಬಲ್ ಅಂತಾನೆ ಹೇಳಬೇಕು. ಹಾಗೆ ಬೇರೆ ದಾರಿ ಇಲ್ಲ ಅದಕ್ಕೆ. ನೋಡೋ, ನೀನು ದೇಹ ಜಾಸ್ತಿ ಮಾಡೋದಿಲ್ಲ ಅಂತೀಯ, ಸಂಧ್ಯಾನೆ ಮಾಡೋದಿಲ್ಲ ಅಂತೀಯ, ನೀನು ಒಳ್ಳೇದು ಹೇಗಾಗುತ್ತೆ? ಸಾಧ್ಯನೇ ಇಲ್ಲ. ಏನೇ ಮಾಡಿದ್ರು ತೇಪೆ ಕೆಲಸ ಮಾಡ್ಬೋದೇ ಹೊರತು ಪೂರ್ತಿ ಮಾಡೋಕ್ಕಾಗೋದಿಲ್ಲ. ಅದನ್ನು ತಿಳ್ಕೊಂಡ್ರೆ ಪುರೋಹಿತರೆಲ್ಲ ಗೈಡ್ ಮಾಡ್ಬೋದು ಅದನ್ನು. ಎಲ್ಲ ಪುರೋಹಿತರು ಗೈಡ್ ಮಾಡಿದರೆ, ಎಲ್ಲ ಜ್ಯೋತಿಷಿಗಳು ಗೈಡ್ ಮಾಡಿದರೆ ಸಮಾಜ ಕರೆಕ್ಟಾಗಿರ್ತದೆ. ಏನು ಮಾಡ್ತಾನೆ ಅವನು, ನಾನು ಹತ್ರ ರೂಪಾಯಿ ಉದ್ಧಾರ ಮಾಡಿಬಿಡ್ತೀನಿ ಅಂತ ಹೇಳಿಬಿಡ್ತಾನೆ. ಅವ್ರು ಉದ್ಧಾರ ಆಗ್ತಾರೆ, ಇವರೇನು ಉದ್ಧಾರ ಮಾಡೋದಿಲ್ಲ, ಅವನು ಉದ್ಧಾರ ಆಗೋಗ್ಬಿಡುತ್ತೆ. ಪತಿ ಪರಿಮಾರ್ಗೀತವ್ಯಂ ಇತಿ ವಿಶ್ವಚ್ಛೇದಸ್ಯ ಬ್ರಹ್ಮ ಪ್ರತೀತವು ಉಪಾಯತ್ವ ಮುಚ್ಚತೆ ತಥಾಹಿ ವಿಶ್ವಸ್ಯ ಕಾರ್ಯತ್ವಾದಿರ. ಹೇಗೆ ವಿಮರ್ಶೆ ಮಾಡಬೇಕು, ಟೀಕಾರಾಯರು ತೋರಿಸ್ತಾರೆ ಹೇಗೆ ವಿಮರ್ಶೆ ಮಾಡಬೇಕು ಅಂದರೆ ತಥಾಹಿ ಹೇಗೆಂದು ತೋರಿಸ್ತೇವೆ ಅಂತ ಅರ್ಥ. ವಿಶ್ವಸ್ಯ ಕಾರ್ಯತ್ವಾದಿನ ವಿಮರ್ಶೆ ಸತಿ, ಜಗತ್ತೊಂದು ಕಾರ್ಯ ಅಂತ ಗೊತ್ತಾದ ಮೇಲೆ ಕಾರ್ಯಸ್ಯ ಕಾರಣ ಅಪೇಕ್ಷತ್ವ, ಕಾರ್ಯಕ್ಕೆ ಏನಿರಬೇಕು, ಯಾವಾಗಲೂ ಒಂದು ಕಾರಣ ಇರಬೇಕು. ಆದ್ದರಿಂದ ಚೇತನ ಅಧಿಷ್ಠಿತಾತ್ ಉಪಾಸನಾತ್, ಆಮೇಲೆ ಕಾರಣ ಏನಾಗಿರ್ಬೇಕು, ಯಾವಾಗಲೂ ಚೇತನ ಆಗಿರ್ಬೇಕು. ಆದ್ದರಿಂದ ಚೇತನ ಏನಾಗಿರ್ಬೇಕು, ಮತ್ತೆ ಉಪಾದಾನ ಕಾರಣ ಆದರೆ ಉತ್ಪತ್ತಿಯ ಸಂಭವಾತ್, ಸೆಲ್ಫ್ ಫಂಕ್ಷನಿಂಗ್ ಕೆಪಾಸಿಟಿ ಇಲ್ಲ ಆದ್ದರಿಂದ ಜಡ ಕಾರಣ ಆಗಬಾರದು. ಪರತಂತ್ರಾಣ ಮುಖ್ಯತೋ ಅಧಿಷ್ಠಾತೃತ್ವ ಯೋಗ, ಪರತಂತ್ರರಿಗೆ ಸ್ವಾತಂತ್ರ್ಯ ಇಲ್ಲ ಆದ್ದರಿಂದ ಚೇತನ ಅಚೇತನಕ್ಕೆ ಕರ್ತೃತ್ವ ಇಲ್ಲ. ಆಮೇಲೆ ಅಸ್ವತಂತ್ರರಿಗೆ ಸ್ವಾತಂತ್ರ್ಯ ಇಲ್ಲ. ಸೊ ಯಾರಾಗಬೇಕು ಕೊನೆಗೆ? ಪರಮಾತ್ಮ ಆಗಬೇಕು. ನಮ್ಗೆ ಕಾಮನ್ ಸೆನ್ಸ್ ಇದೆ. ಆಫೀಸ್ಗೆ ಹೋದ್ರೆ ಚೀಫ್ ಆಫೀಸರ್ ಹತ್ರ ಹೋಗ್ತಾನೆ, ಯಾಕಂದ್ರೆ ಗೊತ್ತು ಚೀಫ್ ಅವನೇ ಮಾಡ್ತಾನೆ ಅಂತೇಳಿ. ಜಗತ್ತಿ ಮಾತ್ರ ಚೀಫನ್ ಬಿಟ್ಬಿಡ್ತಾನೆ. ಇದು ಹೇಗೆ ಎಷ್ಟು ಜನ ಬರೀತಾರೆ ಟೀಕಾರ, ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಮೊದಲು ಕಾರ್ಯ ಅಂದ್ರೆ ಕಾರಣ ಇರಬೇಕು, ಕಾರಣ ಜಡ ಆಗಿರಬಾರದು, ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ ಆಗಬೇಕು. ನಿಮಿತ್ತ ಕಾರಣದಲ್ಲಿ ಅಸ್ವತಂತ್ರ ಕಾರಣ ಆಗಬಾರದು, ಸ್ವತಂತ್ರ ಕಾರಣ ಆಗಬೇಕು. ಸ್ವತಂತ್ರ ಕಾರಣ ವಿಷ್ಣು ಒಬ್ಬನೇ, ಅದೇ ವಿಮರ್ಶ. ಸ್ವತಂತ್ರೋ ಭಗವಾನ್ ವಿಷ್ಣು. ಪರತಂತ್ರಾಣ ಮುಖ್ಯತೋ ಅಧಿಷ್ಠಾತೃತ್ವ ಯೋಗಾತ್ ಮೂಲಸ್ಥ ಉಪಾದಾರ ಕಾರಣ ಅಧಿಷ್ಠಾತೃ ಬ್ರಹ್ಮ ಪ್ರತೀಯತೆ ನಾ ವಿಶ್ವ ವಿನಾಶೇ. ಆದ್ರಿಂದ ವಿಶ್ವ ವಿನಾಶ ಮಾಡೋ ಪದ್ಧತಿ ಅಲ್ಲ ಇದು. ವಿಶ್ವವನ್ನು ಅರ್ಥ ಮಾಡಿಕೊಳ್ಳೋದೇ ಛೇದ ಹೊರತು ಕಟ್ ಮಾಡೋದು ಛೇದ ಅಲ್ಲ. ಹೇಳಿದ ಬಾಳ ಗರಿಬ್ ರೋಗಿ ಬಂದ, ದುಃಖ ಪಡ್ತಿದ್ದ, ವಾಸಿ ಮಾಡ್ತೇನೆ ಅಂತ ಹೇಳಿದ, ಅವನು ಕೊಂದ ಹಾಕ್ಬಿಟ್ಟ. ನೋಡಿದ್ರ ಯಾವಳೆ ನಿಂತೋಯ್ತಲ್ಲ ಅಂತ ಕೇಳಿ ಏನ್ ಮಾಡ್ಬೇಕೀಗ? ಸತ್ತೆ ಹೋಗಿದ್ದ ಅವನು. ಆದ್ರೆ ಎಚ್ಚರ ಇದೆ, ಅವನು ಸುಖ ಪಡ್ತಾನೆ, ದುಃಖ ಹೋಗಿದೆ, ಅದು ಗ್ರೇಟ್ನೆಸ್. ರೋಗಿ ಉಳಿಬೇಕು, ರೋಗ ಹೋಗ್ಬೇಕು. ರೋಗಿನೇ ಹೋಗಿಬಿಟ್ರೆ ಜಗತ್ತೇ ಹೋಗಬಾರದು. ಜಗತ್ತಿನ ಬಗ್ಗೆ ನಮ್ಮ ಅಟ್ಯಾಚ್ಮೆಂಟ್ ಹೋಗ್ಬೇಕೆ ಹೊರತು ಜಗತ್ತಿನ ಆಸೆ ಆಗಬಾರದು. ಅದನ್ನು ಹೇಳೋದಕ್ಕೆ ಹೊರಟಿದ್ದ. ಅಥೋ ಯೋಗ್ಯತಾವಶಾತ್ ವಿಮರ್ಶೆ ಏವ ಛೇದೋ ನ ವಿನಾಶ ಇತಿ ಗಮ್ಯತೆ ಇತ್ಯರ್ಥ. ಇದೆಲ್ಲ ಟೀಕಾರ ಬರೆದಿದ್ದೆ ಇಲ್ಲಿ ಗುಹೆಯೊಳಗೆ, ಎರವಳು ಗುಹೆ ಬರೀತಾರೆ. ದೀಪ ಕೂಡ ಇಲ್ಲ ಅಲ್ಲಿ, ಏನೇನೇನೂ ಇಲ್ಲ, ಬರೀ ಹಾವುಗಳು ಓಡಾಡೋ ಜಾಗ, ಹುಲಿ ಸಿಂಹ ಇರೋ ಜಾಗ ಅದು. ಅಲ್ಲಿ ಎಷ್ಟು ಕಾಮಾಗಿ ಎಷ್ಟು ಡಿಟೇಲ್ ಬರೀತಾರೆ ಟೀಕಾರ ಅಂದ್ರೆ ಗ್ರೇಟ್ ಅದು. ಅದು ಬರೋದ್ ಎಷ್ಟು ದೊಡ್ಡ ವಿಷಯ, ಬರೋದ್ ಜಾಗ ಎಷ್ಟು ಇಂಪಾರ್ಟೆಂಟ್. ಇದೆಲ್ಲ ಕತೆ ಕಾನೂರುಗಳು ಏನ್ ಮಾಡ್ತಾರೆ, ಸ್ಮೋಕ್ ಮಾಡ್ಕೊಂಡು ಬರದೆ ಅಂತ ಹೇಳ್ತಾನು, ಸ್ಮೋಕ್ ಮಾಡ್ಕೊಂಡು ಬರದೆ, ಕುಡಿದು ಬರದೆ ಅಂತ ಹೇಳಿ, ಕುಡಿದ್ರೆ ಬೂಡು ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲಿ ಸುಧಾ ಅಂದ್ರೆ ಅವ್ರ ಬಗ್ಗೆ ಬದುಕಿದ್ದು ಹಾಗೆ ಕೊಟ್ಟಿದ್ದು ಹಾಗೆ. ಸುಧಾ ಒಳ್ಳೆ ಅಮೃತದಂತ ಜೀವನ, ಅಮೃತದಂತ ಗ್ರಂಥ, ಎರಡು ಹಾಗೆ ಇತ್ತವ್ರು. ಅಥವಾ ಯೋಗ್ಯತಾವಶಾತ್ ವಿಶ್ವಮಿಥ್ಯಾತ್ವ ಜ್ಞಾನಮೇವ ಛೇದ ಇತಿ ಚೇನ್ನ. ವಿಶ್ವಮಿಥ್ಯಾತ್ವ ಜ್ಞಾನವೇ ಛೇದ ಅಂತ ಅವ್ರು ಅರ್ಥ ಮಾಡಿದ್ರೆ ತಪ್ಪದು. ಯಾಕೆ ಅಸ್ಯ ಮಿಥ್ಯಾಜ್ಞಾನತ್ವ, ಮಿಥ್ಯಾಜ್ಞಾನ ಛೇದ ಅಲ್ಲ, ಯಥಾರ್ಥ ಜ್ಞಾನದಿಂದ ಛೇದ ಆಗಬೇಕು. ಶ್ರುತಿ ಸಂವಾದಾಚ್ಯ ಇತಿ ಏವ ಮಿಥ್ಯಾ ತಚ್ಚೆ ಇತಿ. ಶ್ರುತಿ ಕೂಡ ಹಾಗೆ ಹೇಳ್ತಾ ಇದೆ, ವಿಮರ್ಶೋ ಹಿ ಅಸ್ಯ ಛೇದ ಸತಮ್ರ ಬದ್ನಾತಿ ಬದ್ನಾತಿ ಚಾನ್ಯಾನಿತಿ. ಸುತ್ತಮುತ್ತ ಏನ್ ಮಾಡ್ತೇವೆ ವಾಕ್ಯಾರ್ಥದಲ್ಲಿ ಅವೇ ಗಂಟು ಬಿಡ್ತಾ, ಅಹಂ ಬ್ರಹ್ಮಾಸ್ತಿ ನಾಲ್ಕೈದು, ಪ್ರತಿ ಯಾವ ಶ್ಲೋಕ ಬೇಕಾದ್ರೆ ತಗೋಬಹುದು. ಎಲ್ಲ ಕಡೆ ತಪ್ಪು ಅರ್ಥ ಬರೆದ್ರೆ ಗೊತ್ತಾಗುತ್ತೆ. ಮತ್ತು ಜನಗಳು ಇವೆಲ್ಲ ಅರ್ಥ ಆಗುತ್ತೆ, ಸುಲಭವಾಗಿ ಅರ್ಥ ಆಗೋ ವಿಷಯಗಳು. ಅವರ ದಾರಿ ತಪ್ಪಿಸಿದ್ದೆ. ಏನೇಕ್ರೆ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಐದು ವಾಕ್ಯದಲ್ಲಿ ಮಾತ್ರ ನಮಗೂ ಅದ್ವೈತಗಳಿಗೆ ಭೇದ ಇದೆ, ಉಳಿದೆಲ್ಲ ಒಂದೇ ಅಂತೇಳಿ. ಎಲ್ಲೆಲ್ಲೆಲ್ಲೂ ಒಂದಿಲ್ಲ. ಏನದು ಸಿಂಪಲ್ ಶಬ್ದಾರ್ಥ ಬರೀಬೇಕಾದ್ರೆ ತಪ್ಪರ್ಥ ಬರೀತಾರೆ, ಅದನ್ನೆಲ್ಲ ತೋರಿಸ್ತಾರೆ ಇಲ್ಲಿ. ಅತಃ ತಮ್ ಛೇದಕಮೇವ, ತಮ್ ಛೇದಕ, ಛೇದಕ ಭಗವಂತನಾದ್ದರಿಂದ ಬಂಧನ ಇದ್ದಾಗ ಬಂಧಕ ಯಾರು ತಿಳ್ಕೊಂಡು ಅವನು ಮೆಚ್ಚಿದರೆ ಬಂಧ ಪರಿಹಾರ ಆಗ್ತದೆ. ಇಲ್ಲಿ ಜಗತ್ತಿಗೆ ಮೂಲ ಯಾರು ಭಗವಂತ ಆದ್ದರಿಂದ ಅವನು ಅರ್ಥ ಮಾಡಿಕೊಂಡ್ರೆ ಸಂಸಾರ ಪರಿಹಾರ ಆಗ್ತದೆ ಅಷ್ಟೇ ಹೊರತು ಸಂಸಾರ ನಾಶ ಮಾಡೋದು ಅಲ್ಲ, ತಿಳ್ಕೊಳ್ಳೋದೇ ಇರೋದು ಅಲ್ಲ ಅಂತ ತಿಳಿಸಿದೆ. ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನಾನಿ ವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೇ ಯತಃ ಪ್ರವೃತ್ತಿ ಪ್ರಸುತಾ ಪುರಾಣಿ. ಮುಂದಿನ ಹಿಂದಿನ ಅವ್ರು ಬರೆದ ಅರ್ಥ ಪೂರ್ತಿ ಹೋಪ್ಲೆಸ್. ಅವರು ಹೇಳಿಕಾರ ಲಿಂಕ್ ಕೊಡ್ತಾರೆ ಆಚಾರ್ಯರು, ಮುಂದೆ ಏನು ಮಾಡಬೇಕು ಅಂತ ಅಲ್ಲೇ ಹೇಳ್ತಾರೆ. ಅದಿಷ್ಟು ಮುಂದಿನ ಶ್ಲೋಕ ನಾಡೋದನ್ನು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ.